नित्यानंद श्री अद्वैत गदाधर शिवासदि गौर भक्तवृंद हरे कृष्णा 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 हरे 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 राम राम हरे हरे कृष्णा। पद्म पुराणದಲ್ಲಿ ಹೇಳಿದೆ ಅಶ್ರದ್ಧ ದಾನ ವಿಮುಖೆ ಎಸ್ ಉಪದೇಶ ಶುಭನಾಮ ಪರಾಧ। ಸೋ ಭಗವಂತನ ನಾಮದ ಪ್ರತಿ ಬೇರೆ ಬೇರೆ ಅಪರಾಧಗಳಿರುತ್ತೆ। ಸೊ ಒಂದು ಅಪರಾಧ ಅಂದರೆ ಭಗವಂತನ ನಾಮದ ಮಹಿಮೆ ಗೊತ್ತಿಲ್ಲದವ್ರಿಗೆ ಆ ಭಗವಂತನ ನಾಮದ ಮಹಿಮೆಯನ್ನು ಉಪದೇಶ ಮಾಡೋದು ಒಂದು ಅಪರಾಧ। ಸೊ ಅಶ್ರದ್ಧದಾನ ವಿಮುಖೆ ಯಶ್ ಉಪದೇಶ ಶುಭ ನಾಮ ಅಪರಾಧ। ಸೊ ಹತ್ತು ನಾಮ ಅಪರಾಧದಲ್ಲಿ ಇದೊಂದು ಒಂದು ನಾಮ ಅಪರಾಧ। ಅದಕ್ಕೋಸ್ಕರ ನಾವು ಸಾಮಾನ್ಯವಾಗಿ ಹೊಸ ಜನರಿಗೆ, ಯಾರು ಹೊಸ ಬರ್ತಾರಲ್ಲ, ಅವರಿಗೆ ನಾಮದ ಮಹಿಮೆ ಬಗ್ಗೆ ಹೇಳಲ್ಲ ನಾವು। ಸೊ ಭಗವದ್ಗೀತಾದಲ್ಲಿ ಬೇರೆ ಬೇರೆ ತತ್ವಗಳ ಬಗ್ಗೆ ವರ್ಣನೆ ಇದೆ। ಸೊ ನಾನು ಯಾರು, ಭಗವಂತ ಯಾರು, ಭಗವಂತನ ಜೊತೆ ಜೀವದ ಏನು ಸಂಬಂಧ, ನಾವು ಹೇಗೆ, ನಾವು ಶರೀರ ಅಲ್ಲ, ಈ ಶರೀರ ಅಲ್ಲ, ದೇಹಾತ್ಮ ಬುದ್ಧಿ ಅಂದರೆ ಏನು, ಸೊ ಹೇಗೆ ಆಧುನಿಕ ಸಮಾಜ ದೇಹಾತ್ಮ ಬುದ್ಧಿ ಆಧಾರದ ಮೇಲೆ ನಡೀತಾ ಇದೆ, ಸೊ ಈ ಥರ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೀವಿ। ಸೊ ನಾಮದ ಮಹಿಮೆಯಲ್ಲಿ ವಿಶ್ವಾಸ ಇರಲಿಲ್ಲ ಅಂದರೆ ಅವರು ನಾಮದ ಪ್ರತಿ ಅಪರಾಧ ಮಾಡ್ತಾರೆ। ಸೊ ಅದಕ್ಕೋಸ್ಕರ ಅವ್ರಿಗೆ ನಾಮದ ಮಹಿಮೆ ಹೇಳಿದರೆ ಭಗವಂತನ ನಾಮದ ಪ್ರತಿ ಅಪರಾಧ ಮಾಡಲಿಕ್ಕೆ ಪ್ರೇರಣೆ ಕೊಡ್ತಾ ಇದ್ದೀವಿ, ಆ ಥರ ಆಗುತ್ತೆ ಅದು। ಸೊ ಅದಕ್ಕೋಸ್ಕರ ಹೇಳಲ್ಲ ಒಂದು ಸಲ। ಸೊ ಹರಿದಾಸ್ ಠಾಕೂರ್ ಅಂತೇಳಿ ಒಬ್ಬರು ಚೈತನ್ಯ ಮಹಾಪ್ರಭು ದೊಡ್ಡ ಅನುಯಾಯಿ ಅವರು, ಸೊ ಅವರಿಗೆ ನಾಮಾಚಾರ್ಯ ಅಂತ ಹೇಳ್ತಾರೆ। ಪ್ರತಿದಿನ ಅವರು 300,000 ಕೃಷ್ಣ ನಾಮವನ್ನು ಉಚ್ಚಾರಣೆ ಮಾಡ್ತಾಯಿದ್ರು। ಸೊ 300,000 ನಾಮಗಳನ್ನು, ಸೊ ನಾವು ಅದನ್ನು ಪ್ರಯತ್ನ ಮಾಡಿದರೆ ನಮಗೆ 20 ಗಂಟೆಗಿಂತ ಹೆಚ್ಚಿಗೆ ಆಗುತ್ತೆ ಸಮಯ ಅಷ್ಟು ನಾಮಗಳನ್ನು ಉಚ್ಚಾರಣೆ ಮಾಡಲಿಕ್ಕೆ। ಸೊ ಅವ್ರು ಪ್ರತಿದಿನ ಅಷ್ಟು ನಾಮಗಳನ್ನು ಉಚ್ಚಾರಣೆ ಮಾಡ್ತಾಯಿದ್ರು। ಸೊ ಅವರು ಒಂದು ಕಡೆ ಈ ಥರ ಪ್ರವಚನ ಮಾಡಲಿಕ್ಕೆ ಹೋಗಿದ್ದರು। ಸೊ ಆವಾಗ ಅಲ್ಲಿ ಒಬ್ಬ ವ್ಯಕ್ತಿ ನಾಮದ ಮಹಿಮೆಯ ಬಗ್ಗೆ ಅರಿವಿರಲಿಲ್ಲ, ಸೊ ನಾಮದ ಮಹಿಮೆಯ ಮಹತ್ವ ಗೊತ್ತಿರಲಿಲ್ಲ। ಸೊ ಯಾವಾಗ ಹರಿದಾಸ್ ಠಾಕೂರು ಅವರು ಶಾಸ್ತ್ರದಿಂದ ಉಲ್ಲೇಖ ಮಾಡ್ತಾ ಹೇಳ್ತಾಯಿದ್ರು, ಭಗವಂತನ ಒಂದು ನಾಮವನ್ನು ಭಗವಂತನ ಉಚ್ಚಾರಣೆ ಮಾಡಿದರೆ ನಾವು ಎಷ್ಟೆಲ್ಲ ಪಾಪಕರ್ಮಗಳನ್ನು ಮಾಡಿ ಈಗ ಮುಂಚೆ ಹಿಂದೆ ಮಾಡಿದ್ದು, ಆ್ಯಂಡ್ ಮತ್ತು ಇನ್ಮುಂದೆ ಸೊ ಇನ್ಮುಂದೆ ಎಷ್ಟೆಲ್ಲ ನಾವು ಮಾಡಲಿಕ್ಕೆ ನಮ್ಮ ಹತ್ರ ನಮ್ಮ ಶಕ್ತಿ ಇದೆ ಪಾಪ ಕರ್ಮಗಳನ್ನು, ಆ ಎಲ್ಲ ಕರ್ಮಗಳ ನಾಶ ಆಗುತ್ತೆ ಒಂದು ನಾವು ಭಗವಂತನ ನಾಮ। ಸೊ ಈ ಥರ ನೀವು ಶಾಸ್ತ್ರದಿಂದ ಕೇಳಿದರೆ ನಮಗೆ ನಂಬಿಕೆ ಬರಲ್ಲ, ಹೌದಲ್ಲ? ಸೊ ಅದಕ್ಕೋಸ್ಕರ ಅದು ಹೇಗಾಗುತ್ತೆ ಅಂಥೇಳಿ ನಾವು ವಿಚಾರ ಮಾಡ್ಬೋದು। ಸೊ ಅದೇ ಥರ ಆವಾಗ ಒಬ್ಬ ವ್ಯಕ್ತಿ ಹರಿದಾಸ್ ಠಾಕೂರ್ ಇದನ್ನು ಶಾಸ್ತ್ರದಿಂದ ಉಲ್ಲೇಖ ಮಾಡಿ ಹೇಳಿದ ನಂತರ ಆ ವ್ಯಕ್ತಿ ಅದರಲ್ಲಿ ನಂಬಿಕೆ ಇರದೇ ಇರೋದಕ್ಕೋಸ್ಕರ ಅವನು ಅದಕ್ಕೆ ಒಬ್ಜೆಕ್ಷನ್ ಮಾಡಿದ। ಸೊ ಅದು ಹೇಗಾಗುತ್ತೆ, ಆ ಥರ. ಸೊ ಅದಕ್ಕೋಸ್ಕರ ಮುಂದೆ ಅವನಿಗೆ ತುಂಬ ಕಷ್ಟ ಆಯಿತು ಜೀವನದಲ್ಲಿ. ಸೊ ಇದರ ಮಹಿಮೆ ಶ್ರೀಮದ್ ಭಾಗವತದಲ್ಲಿ ವರ್ಣನೆ ಆಗಿದೆ. ಸೊ ಶ್ರೀಮದ್ ಭಾಗವತ 6ನೇ ಸ್ಕಂದದಲ್ಲಿ, ಸೊ 5ನೇ ಸ್ಕಂದದ ಅಂತ್ಯದಲ್ಲಿ ಅಂತಿಮ ಅಧ್ಯಾಯ 26ನೇ ಅಧ್ಯಾಯ, ಅದರಲ್ಲಿ ಎಲ್ಲ ನರಕಗಳ ವರ್ಣನೆ ಆಗಿದೆ. 5ನೇ ಭಾಗವತದ 5ನೇ ಸ್ಕಂದದ ಅಂತಿಮ ಅಧ್ಯಾಯದಲ್ಲಿ. ಸೊ 6ನೇ ಸ್ಕಂದದ ಮೊದಲೇ ಅಧ್ಯಾಯದಲ್ಲಿ ಪರೀಕ್ಷಿತ್ ಮಹಾರಾಜ ಶುಕದೇವ ಗೋಸ್ವಾಮಿಗೆ ಈ ಪ್ರಶ್ನೆ ಕೇಳ್ತಾರೆ. ಸೊ ಈ ಎಲ್ಲ ಜೀವಿಗಳು, ಬದ್ಧ ಜೀವಿಗಳು ಈ ಪಾಪ ಮಾಡಿ ನರಕಕ್ಕೆ ಹೋಗ್ತಾ ಇದ್ದಾರೆ, ಅವರ ರಕ್ಷಣೆ ಹೇಗಾಗೋದು, ಅದರಿಂದ ಹೇಗೆ ಉದ್ಧಾರ ಆಗೋದು ಅಂತ ಹೇಳಿ ಈ ಥರ ಪ್ರಶ್ನೆ ಪರೀಕ್ಷಿತ್ ಮಹಾರಾಜ ಶುಕದೇವ ಗೋಸ್ವಾಮಿ ಕೇಳ್ತಾರೆ. ಆವಾಗ ಶುಕದೇವ ಗೋಸ್ವಾಮಿ ಅವರಿಗೆ ಬೇರೆ ಬೇರೆ ಮಾರ್ಗಗಳನ್ನು ಹೇಳ್ತಾರೆ. ವಾಸ್ತವಿಕವಾಗಿ ಶುಕದೇವ ಗೋಸ್ವಾಮಿ ಕೃಷ್ಣ ಭಕ್ತಿ ಮತ್ತು ಕೃಷ್ಣ ನಾಮ ಸಂಕೀರ್ತನ ಬಗ್ಗೆ ಅವರಿಗೆ ಹೇಳುವ ಇಚ್ಛೆ ಇತ್ತು. ಆದರೆ ಅವ್ರ ಶಿಷ್ಯ ಪರೀಕ್ಷಿತ್ ಮಹಾರಾಜ ಅವ್ರಿಗೆ ಪರೀಕ್ಷೆ ಮಾಡ್ತಾಯಿದ್ರು. ಸೊ ಈ ಯಾವ ಮಾರ್ಗಕ್ಕೆ ಇವರು ಆಕರ್ಷಿತ ಆಗ್ತಾರೆ ಅಂಥೇಳಿ ಮೊದಲು ಕರ್ಮದ ಮಾರ್ಗವನ್ನು ಪ್ರಾಯಶ್ಚಿತದ ಬಗ್ಗೆ ಹೇಳ್ತಾರೆ. ಈಗ ವೇದಶಾಸ್ತ್ರಗಳಲ್ಲಿ ಪಾಪಕ್ಕೆ ಬೇರೆ ಬೇರೆ ಪ್ರಾಯಶ್ಚಿತ ವರ್ಣನೆ ಆಗಿದೆ. ಸೊ ಮನು ಸಂಹಿತ ಮತ್ತು ಬೇರೆ ಬೇರೆ ಧರ್ಮಶಾಸ್ತ್ರಗಳಲ್ಲಿ ಬೇರೆ ಬೇರೆ ಪಾಪಕ್ಕೆ ಏನು ಪ್ರಾಯಶ್ಚಿತ ಮಾಡಬೇಕು ಅಂಥೇಳಿ ಅದೆಲ್ಲ ವರ್ಣನೆ ಆಗಿದೆ. ಸೊ ಅದ್ರ ಬಗ್ಗೆ ಪರೀಕ್ಷಿತ್ ಮಹಾರಾಜ ಶುಕದೇವ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜಿಗೆ ಹೇಳಿದರು. ಆದರೆ ಪರೀಕ್ಷಿತ್ ಮಹಾರಾಜ್ ಇದನ್ನು ತಿರಸ್ಕಾರ ಮಾಡಿದರು ಅವರು. ಯಾಕಂದರೆ ಬರೀ ಪ್ರಾಯಶ್ಚಿತ ಮಾಡಿದರೆ ಆ ಪಾಪದಿಂದ ಮುಕ್ತ ಆಗ್ಬೋದು ನಾವು, ಬಟ್ ಆದರೆ ಪಾಪ ಮಾಡುವ ಪ್ರವೃತ್ತಿಯಿಂದ ಮುಕ್ತ ಆಗಲ್ಲ. ಸೊ ಅದನ್ನು ಅವರು ಏನು ಮಾಡ್ತಾರಂದರೆ ಒಂದು ಆನೆಯ ಸ್ನಾನಕ್ಕೆ ಹೋಲಿಸ್ತಾರೆ ಅವರು. ಸೊ ಆನೆ ಏನು ಮಾಡುತ್ತೆ ಅಂದರೆ, ಸೊ ನೀರೊಳಗೆ ಹೋಗಿ ಚೆನ್ನಾಗಿ ನೀರನ್ನು ಉಜ್ಜಿಕೊಂಡು ಮೈ ಮೇಲೆ ಉಜ್ಜಿಕೊಂಡು ಹೌದಲ್ಲ ಸೊಂಡೆಯಿಂದ ಅದು ನೀವು ನೋಡಿರ್ಬೋದಲ್ಲ. ಸೊ ಆನೆ ಸ್ನಾನ ಮಾಡಲಿಕ್ಕೆ ಅದು ತುಂಬ ಆನಂದ ಆಗುತ್ತೆ ನೀರಿನಲ್ಲಿ. ಸೊ ಚೆನ್ನಾಗಿ ಮೈ ಮೇಲೆ ಉಜ್ಜಿಕೊಂಡು ಸ್ನಾನ ಮಾಡಿ ಆಮೇಲೆ ಹೊರಗಡೆ ಬಂದು ಏನು ಮಾಡುತ್ತೆ, ಮತ್ತೆ ಮಣ್ಣಿನಲ್ಲಿ ಹೊರಳಾಡ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಅದು ಸ್ನಾನ ಮಾಡೋದು ಅದ್ರದ್ದು ಮಹತ್ವ ಆಗುತ್ತೆ, ಅದ್ರ ಫಲ ಸಿಗಲ್ಲ. ಸೊ ಅದೇ ಥರ ನಾವು ಪಾಪ ಮಾಡಿ ಪ್ರಾಯಶ್ಚಿತ ಮಾಡಿ ಆ ಪಾಪದಿಂದ ಮುಕ್ತರಾಗ್ಬೋದು, ಆದರೆ ನಮ್ಮ ಹೃದಯದಲ್ಲಿ ಪಾಪ ಮಾಡೋ ಪ್ರವೃತ್ತಿ ಇನ್ನೂ ಇದ್ದರೆ ಏನಾಗುತ್ತೆ, ಸೊ ನಮಗೆ ವಾಸ್ತವಿಕ ಪ್ರಾಯಶ್ಚಿತದ ಫಲ ಸಿಗಲ್ಲ. ಸೊ ಪ್ರಭುಪಾದ ಉದಾಹರಣೆ ಇದು ಕ್ರೈಸ್ತ ಧರ್ಮದವರು, ಅವ್ರು ಏನು ಮಾಡ್ತಾರಂದರೆ ಅವರು ಚರ್ಚ್ನಲ್ಲಿ ಹೋಗಿ ಸೊ ಭಗವಂತನ ಮುಂದೆ ಪ್ರಾರ್ಥನೆ ಮಾಡ್ತಾರೆ, ನಾನು ಈ ಥರ ಏನು ಪಾಪ ಮಾಡಿದ್ದೀನಿ, ನಮಗೆ ಇದರಿಂದ ಮುಕ್ತ ಮಾಡಿ ಅಂಥೇಳಿ. ಸೊ ಪಾಪ ಮಾಡಿ ಮತ್ತೆ ಹೊರಗಡೆ ಬಂದು ಮತ್ತೆ ಪಾಪ ಮಾಡೋದು. ಸೊ ಆಂಗ್ಲ ಭಾಷೆಯಲ್ಲಿ ಪ್ರಭುಪಾದರು ಅವ್ರಿಗೆ ರಿಪೆಂಟ್ ಸಿನ್ನರ್ಸ್ ಅಂತ ಹೇಳಿದ್ರು, ರಿಪೆಂಟಿಂಗ್ ಆ್ಯಂಡ್ ಅಗೇನ್ ಸಿನ್ನಿಂಗ್, ರಿಪೆಂಟ್ ಸಿನ್ನರ್ಸ್, ಪ್ರಾಯಶ್ಚಿತ ಮಾಡೋದು ಮತ್ತು ಪಾಪ ಮಾಡೋದು. ಸೊ ಈ ಥರ ಸೊ ಆ ಥರ ಮಾಡೋದ್ರಿಂದ ಏನು ಲಾಭ ಆಗೋದು, ನಾವು ಮುಕ್ತಿ ಮಾರ್ಗದಲ್ಲಿ ಅಥವಾ ಆಧ್ಯಾತ್ಮಿಕ ಮಾರ್ಗದಲ್ಲಿ ಪ್ರಗತಿ ಹೊಂದಲ್ಲ. ಈಗ ನೋಡಿ ನೀವು ಈಗ ಅಗ್ನಿಯನ್ನು ಹುಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ, ಮತ್ತೆ ಅದರಲ್ಲಿ ನೀರು ಹಾಕಿಬಿಟ್ರೆ ಅಗ್ನಿ ಹುಟ್ಟಲ್ಲ. ಸೊ ಅದೇ ಥರ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿ ಮಾಡಲಿಕ್ಕೆ ಒಂದು ಹೆಜ್ಜೆ ಮುಂದೆ ಇಡ್ತೀವಿ, ಮತ್ತೆ ಪಾಪ ಮಾಡೋದ್ರಿಂದ ಮತ್ತೆ ಹಿಂದೆ ಬರ್ತಾ ಇದ್ದೀವಿ. ಸೊ ಈ ಥರ ಸೊ ಅದಕ್ಕೋಸ್ಕರ ಈ ಪ್ರಾಯಶ್ಚಿತ ಮಾರ್ಗವನ್ನು ಪರೀಕ್ಷಿತ್ ಮಹಾರಾಜ ಏನು ಮಾಡ್ತಾರೆ ಅಂದರೆ ತಿರಸ್ಕಾರ ಮಾಡ್ತಾರೆ. ಸೊ ಅದಾದ ನಂತರ ಅವರಿಗೆ ಜ್ಞಾನ ಮತ್ತು ಅಷ್ಟಾಂಗ ಯೋಗದ ಮಾರ್ಗದನ್ನು ಹೇಳ್ಕೊಡ್ತಾರೆ ಶುಕದೇವ ಗೋಸ್ವಾಮಿ. ಸೊ ಅದನ್ನು ಪರೀಕ್ಷಿತ್ ಮಹಾರಾಜ ತಿರಸ್ಕಾರ ಮಾಡ್ತಾರೆ. ತಿರಸ್ಕಾರ ಮಾಡಿದ ನಂತರ ಆವಾಗ ಶುಕದೇವ ಗೋಸ್ವಾಮಿ ಅವರಿಗೆ ಈ ಕೃಷ್ಣ ಭಕ್ತಿ ಮಾರ್ಗವನ್ನು ಹೇಳ್ತಾರೆ. ಕೇಚಿತ್ ಕೇವಲಯ ಭಕ್ತಿಯ ವಾಸುದೇವ ಪರಾಯಣ ಅಗಂ ಗುಣವಂತಿ ಕಾಶಿನ ನಿಹಾರಂ ಇವ ಭಾಸ್ಕರ. ಸೊ ಈ ಕೃಷ್ಣ ಭಕ್ತಿ ಇಷ್ಟು ಶಕ್ತಿಶಾಲಿ ಆಗಿದೆ ಅಂದರೆ, ಸೊ ಆರಂಭಿಕ ಕೃಷ್ಣ ಆರಂಭಿಕ ಸ್ತರದಲ್ಲೇ ಒಬ್ಬ ವ್ಯಕ್ತಿ ಎಲ್ಲ ಪಾಪಗಳಿಂದ ಮತ್ತು ಪಾಪ ಮಾಡುವ ಪ್ರವೃತ್ತಿಯಿಂದನೂ ಮುಕ್ತ ಆಗ್ತಾರೆ. ಸೊ ಅಲ್ಲಿ ಉದಾಹರಣೆ ಕೊಡಲಾಗಿದೆ. ಸೊ ಏನು ಉದಾಹರಣೆ ಅಂದರೆ, ಈಗ ಮುಂಜಾನೆ ಎಲ್ಲ ಕಡೆ ಮಂಜು ಕವಿದಿರತ್ತಲ್ಲ ಮಂಜು, ಸೊ ಸೂರ್ಯನ ಮೊದಲನೇ ಕಿರಣ ಏನಾಗುತ್ತೆ ಅಂದರೆ ಬಂದ ನಂತರ ಎಲ್ಲ ಮಂಜು ಸೊ ಸರ್ವ ಹೋಗ್ಬಿಡುತ್ತೆ, ನಷ್ಟ ಆಗಿದೆ. ಸೊ ಮೊದಲನೇ ಕಿರಣ ಸೂರ್ಯ ಪೂರ ಹುಟ್ಟೋದು ಜರುತ್ತಿಲ್ಲ, ಮೊದಲನೇ ಕಿರಣನ ಏನಾಗುತ್ತೆ ಎಲ್ಲ ಮಂಜನ್ನು ನಷ್ಟ ಮಾಡಿಬಿಡುತ್ತೆ. ಅದೇ ಥರ ಭಕ್ತಿ ಸೂರ್ಯನ ಥರ. ಸೊ ಈ ಭಕ್ತಿ ಮೊದಲನೇ ಕಿರಣಗಳೇ ಏನು ಮಾಡ್ತಾವೆ ಅಂದರೆ ಎಲ್ಲ ಪಾಪ ಮತ್ತು ಪಾಪ ಮಾಡೋ ಪ್ರವೃತ್ತಿಯಿಂದ ನಷ್ಟ ಆಗಿರುತ್ತೆ. ಸೊ ಈಗ ನೋಡಿ ಎಷ್ಟೋ ಜನ ಶೀಲ ಪ್ರಭುಪಾದರು ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಅಮೇರಿಕಾ ಮತ್ತು ಅನ್ಯ ಪಾಶ್ಚಾತ್ಯ ದೇಶದಲ್ಲಿ ಪ್ರಚಾರ ಮಾಡಿದ್ರು. ಸೊ ಪಾಶ್ಚಾತ್ಯ ದೇಶದಲ್ಲಿ ಜನರು ಮಾಂಸಾಹಾರ, ನಶಾಪಾನ ಮತ್ತು ಇದು ಧೂಮ್ರಪಾನ ಈ ಥರ ಎಲ್ಲ ಪಾಪ ಕರ್ಮಗಳನ್ನು ಆರಂಭದಿಂದ ಕಲಿತಾರೆ. ಸೊ ಒಂದು ಹಿಂದಿ ಪ್ರವಚನದಲ್ಲಿ ಪ್ರಭುಪಾದ ಹೇಳ್ತಾಯಿದ್ರು, ತಂದೆ ಧೂಮ್ರಪಾನ ಮಾಡ್ತಾ ಇರ್ತಾರೆ, ಆ ಸಣ್ಣ ಮಗು ಅಲ್ಲಿ ಕೂತಿರುತ್ತೆ ಹತ್ರ, ಸೊ ಅವನ ಬಾಯಲ್ಲೇ ಅವನು ಹಾಕ್ತಾನೆ ಒಂದು ಏನೋ ಒಂದು ಪೆಗ್ ನೀನು ಇದು ಮಾಡ್ತಾರೆ. ಮತ್ತು ಸಣ್ಣ ಸಣ್ಣ ಚಿಕ್ಕ ಮಕ್ಕಳಿಗೆ ಮಾಂಸವನ್ನು ಪೌಡರ್ ಮಾಡಿ ಪೌಡರ್ಡ್ ಮೀಟ್ ಅದನ್ನು ಏನು ತಿನ್ನಿಸ್ತಾರೆ ಅವರು. ಈ ಥರ ಆರಂಭದಿಂದ ಜೀವನದ ಆರಂಭದಿಂದ ಜನ್ಮದಿಂದನೂ ಈ ಥರ ಎಲ್ಲ ಪಾಪ ಕರ್ಮಗಳಲ್ಲಿ ಅವ್ರು ತೊಡ್ಕೊಂಡ್ಬಿಡ್ತಾರೆ ಅವರು. ಸೊ ಈಗ ಭಾರತವಾಸಿಯನ್ನು ಮಹಾನ್ ಭಾರತವಾಸಿಯರು ಅವರು ಇದೇ ಥರ ಆಗಿಬಿಟ್ಟಿದ್ದಾರೆ ಎಲ್ಲರೂ. ಸೊ ನಾನು ಒಬ್ಬ ಮಿತ್ರರಿಗೆ ಹೇಳ್ತಾ ಇದ್ದೆ, ನಮ್ಮೊಬ್ಬ ಮಿತ್ರರಿಗೆ ನಾನು ಅಮೇರಿಕಾಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೆ ಪ್ರಚಾರ ಮಾಡಲಿಕ್ಕೆ. ಸೊ ಅವರೇನಂದರೆ ಮ್ಲಚ್ಛ ದೋಷ ದೇಶಕ್ಕೆ ಹೋಗ್ತಾ ಇದೆಯಲ್ಲ ಅಂತ ಹೇಳ್ತಾ ಇದ್ದೆ. ನಾನು ಕೇಳಿದೆ ನೀನು ಎಲ್ಲಿದೀಯಾ ಅಂತ ಕೇಳ್ತಾ ಇದ್ದೆ, ನೀನು ಎಲ್ಲಿದೀಯಾ ಈಗ ಅಂತ ಹೇಳಿ ನಾನು ಕೇಳಿದೆ. ಭಾರತನೂ ಈಗ ಏನು ಮ್ಲಚ್ಛ ದೇಶ ಹೌದಲ್ಲ, ಎಲ್ಲರೂ ಮ್ಲಚ್ಛರಾಗಿರ್ತಾರೆ. ಸೊ ಎಲ್ಲರೂ ಮಾಂಸ ಭಕ್ಷಣೆ ಮಾಡೋದು ಎಲ್ಲರೂ ನಶಾಪಾನ ಮಾಡೋದು. ಸೊ ನೀವು ನೋಡ್ಬೋದು ಇಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ಪೂರ್ಣವಾಗಿ ಪ್ರಕಟ ಆಗಿಬಿಟ್ಟಿದೆ ಅದೆಲ್ಲ ಎಲ್ಲ. ಸೊ ಈ ಥರ ಸೊ ಭಾರತನೂ ಈಗ ಮ್ಲಚ್ಛ ದೇಶ, ಇದು ಎಲ್ಲ ಹಿಂದೂಸು ಮ್ಲಚ್ಛ ಆಗಿದೆ. ಮೊದಲಿನ ಕಾಲದಲ್ಲಿ ಸೊ ಮ್ಲಚ್ಛ ಮತ್ತು ಯವಂಡ್ರಿಗೆ ಯಾರು ಅವರ ಅಸ್ಪೃಶ್ಯ ಅಂತ ಹೇಳಿ ಅವ್ರು ಯಾರೂ ಮುಟ್ಟಿರಲಿಲ್ಲ. ಸೊ ಈಗಾದರೂ ನೋಡಿ ನೀವು ಜಗನ್ನಾಥ್ಪುರಿಗೆ ಹೋದರೆ ಜಗನ್ನಾಥ ಮಂದಿರದಲ್ಲಿ ದೇವಸ್ಥಾನದಲ್ಲಿ ಹಿಂದೂಗಳನ್ನು ಬಿಟ್ಟು ಬೇರೆ ಯಾರಿಗೂ ಅಲ್ಲಿ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಅನುಮತಿ ಇಲ್ಲ. ಯಾಕೆ ಆ ನಿಯಮ ಇದೆ ಹೇಳಿ, ಸೊ ಯಾಕಂದರೆ ಅಲ್ಲಿ ಸೊ ಇವರೆಲ್ಲ ಮಾಂಸ ಭಕ್ಷಣೆ ಮಾಡೋರು, ನಶಾಪಾನ ಮಾಡೋರು ಮತ್ತು ಧೂಮ್ರಪಾನ ಮಾಡೋರು ಅವ್ರ ಹಿಂದೂ ಆ ಮೊದಲಿನ ಕಾಲದಲ್ಲಿ ಎಲ್ಲ ಹಿಂದೂಗಳು ಈ ನಿಯಮಗಳನ್ನು ಪಾಲನೆ ಮಾಡ್ತಾಯಿದ್ರು, ಯಾರೂ ಈ ಥರ ಮಾಂಸ ಭಕ್ಷಣೆ ಮಾಡ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ಅವ್ರಿಗೆ ಅಷ್ಟೇ ಅನುಮತಿ ಇತ್ತು. ಈಗ ಹಿಂದೂಗಳು ಎಲ್ಲರೂ ಅದನ್ನೇ ಮಾಡ್ತಾಯಿದ್ರಲ್ಲ ಹೌದಲ್ಲ, ಸೊ ಅವ್ರಿಗೆ ಯಾಕೆ ಅನುಮತಿ ಕೊಡಬೇಕೀಗ ಹೌದಲ್ಲ, ಯು ಶುಡ್ ಸ್ಟಾಪ್ ಇಟ್. ಹಿಂದೂಗಳಿಗೆ ಅನುಮತಿ ಕೊಡಬಾರ್ದು ಹೌದಲ್ಲ. ಸೊ ಅದಕ್ಕೋಸ್ಕರ ಬಾಹ್ಯ ಈಗೆಲ್ಲ ರೀತಿ ರಿವಾಜುಗಳು ಉಳ್ಕೊಂಡ್ಬಿಟ್ಟಿದೆ ಅಷ್ಟೇ. ಸೊ ವಾಸ್ತವಿಕವಾಗಿ ಎಲ್ಲ ಹಿಂದೂಗಳು ಮ್ಲೇಚ್ಛನ್. ಸೊ ಅದಕ್ಕೋಸ್ಕರ ಈ ಎಲ್ಲ ಧರ್ಮಗಳು ಏನಂದರೆ ಅದರಲ್ಲಿ ಏನು ವಾಸ್ತವಿಕತೆ ಉಳಿದಿಲ್ಲ, ಈಗೇನು ಸುಮ್ಮನೆ ರೀತಿ ರಿವಾಜುಗಳು ಇರುತ್ತೆ. ಸೊ ಈ ಥರ ಬಟ್ ಆದರೆ ಕೃಷ್ಣ ಭಕ್ತಿ ಶಕ್ತಿ ಏನಂದರೆ ಪ್ರಭಾವ ಏನಂದರೆ ಯಾರು ಕೃಷ್ಣ ಭಕ್ತಿಯನ್ನು ಸ್ವೀಕಾರ ಮಾಡ್ತಾರೆ, ಕೃಷ್ಣ ನಾಮವನ್ನು ಸಂಕೀರ್ತನೆ ಮಾಡ್ತಾರೆ, ಕೃಷ್ಣ ಭಕ್ತರ ಸಂಘ ಏನೋ ಸಂಘ ಮಾಡ್ತಾರೆ, ಅವರು ಈ ಎಲ್ಲ ಪಾಪ ಕರ್ಮಗಳ ಪಾಪ ಪ್ರವೃತ್ತಿಯಿಂದ ಮುಕ್ತರಾಗ್ತಾರೆ ಅವರು. ಸೊ ಶ್ರೀಲ ಪ್ರಭುಪಾದ ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಪ್ರಚಾರ ಮಾಡಿದ ನಂತರ ಅದರ ಪ್ರಭಾವ ಏನಾಯಿತು ನೋಡಿದಾರಲ್ಲ, ಹೌದಾ? ಸೊ ಎಲ್ಲ ಪಾಶ್ಚಾತ್ಯ ದೇಶ ಜನ ಅವರೆಲ್ಲ ಸೊ ಈ ಕೃಷ್ಣ ಭಕ್ತಿಯನ್ನು ಸ್ವೀಕಾರ ಮಾಡಿದರೆ ಎಲ್ಲ ಪಾಪ ಕರ್ಮಗಳನ್ನು ಬಿಟ್ಬಿಟ್ರು ಅವರು. ಸೊ ಈಗ ನಾನು ಹೇಳ್ತಾ ಇದ್ದೆ ಎಲ್ಲ ಹಿಂದೂಗಳೂ ಈ ಥರ ಸೊ ನಿಮ್ಮ ದರ್ಜೆ ಕಾರ್ಯಗಳಲ್ಲೇ ತೊಡಗಿದ್ದಾರೆ, ಹೌದಲ್ಲ? ಈಗ ನಮ್ಮಲ್ಲೂ ಈ ಎಲ್ಲ ನಾವು ಕೃಷ್ಣ ಭಕ್ತಿ ಬರೋಕ್ಕಿಂತ ಮುಂಚೆ ಸಂಪರ್ಕಕ್ಕೆ ಬರೋಕ್ಕಿಂತ ಮುಂಚೆ ಸೊ ನಾವು ಈ ಥರ ಕಾರ್ಯಗಳಲ್ಲಿ ತೊಡ್ಕೊಂಡಿದ್ದೀವಿ. ಆದರೆ ಕೃಷ್ಣ ಭಕ್ತಿ ಬಂದ ನಂತರ ಅದರ ಪ್ರಭಾವದಿಂದ ಈಗೆಲ್ಲ ಅದರಿಂದ ಮುಕ್ತರಾಗಿದ್ವಿ. ಸೊ ಇದರ ಶಕ್ತಿ ಇದು ಕೃಷ್ಣ ಭಕ್ತಿಯ ಶಕ್ತಿ. ಈಗ ನೋಡಿ ಇವರೆಲ್ಲ ಎಷ್ಟೋ ಜನ ಯುವಕರು ಇದ್ದಾರಲ್ಲ ಇಲ್ಲಿ, ಸೊ ಇವರೆಲ್ಲ ಆ ಥರ ಪಾಪಕರ್ಮಗಳನ್ನು ಬಿಟ್ಬಿಟ್ಟಿದ್ದಾರೆ, ಅವರು ತುಂಬ ಶುದ್ಧ ಜೀವನವನ್ನು ಅಳವಡಿಸ್ಕೊಂಡಿದ್ದಾರೆ ಅವರು. ಸೊ ಇದು ಕೃಷ್ಣ ಭಕ್ತಿಯ ಪ್ರಭಾವ. ಕೇಚಿತ್ ಕೇವಲಯ ಭಕ್ತ ವಾಸುದೇವ ಪರಾಯಣ ಅಗಂ ಗುಣವಂತಿ. ಅಗಂ ಅಂದರೆ ಎಲ್ಲ ಪಾಪಕರ್ಮಗಳು. ಸೊ ಅಗಂ ದುನ್ವಂತಿ ಕಾರ್ಸ್ನೇನ, ದುನ್ವಂತಿ ಅಂದರೆ ಎಲ್ಲ ತೊಳೆದು ಹಾಕಿಬಿಡುತ್ತೆ. ಸೊ ಎಲ್ಲ ಪಾಪಕರ್ಮಗಳ ಪ್ರತಿಕ್ರಿಯೆಯನ್ನು ತೊಳೆದು ಹಾಕಿಬಿಡುತ್ತೆ ಮತ್ತು ಪಾಪ ಮಾಡುವ ಪ್ರವೃತ್ತಿಯನ್ನು ತೊಳೆದು ಹಾಕಿಬಿಡುತ್ತೆ. ಸೊ ಮತ್ತು ಬೇರೆ ಬೇರೆ ಉದಾಹರಣೆಗಳನ್ನು ಅಲ್ಲಿ ಶುಕದೇವ ಗೋಸ್ವಾಮಿ ಕೊಡ್ತಾರೆ. ಸೊ ಈಗ ಪಾಪ ಮಾಡುವ ಪ್ರವೃತ್ತಿ ಪಾಪದ ಪ್ರತಿಕ್ರಿಯೆಗಳು ಬೇರೆ ಬೇರೆ ಸ್ತರದಲ್ಲಿ ಬರುತ್ತೆ. ಸೊ ಮೊದಲು ಬೀಜ ರೂಪದಲ್ಲಿ ಇರುತ್ತೆ, ಆಮೇಲೆ ಈಗ ಬೀಜದಿಂದ ಅದು ಶಶಿ ಸೀಡ್ಲಿಂಗ್. ಸೊ ಆ ಶಶಿ ಹೊರಗೆ ಬರುತ್ತೆ, ಅದಾದ ನಂತರ ಅದು ದೊಡ್ಡ ಗಿಡ ಅಥವಾ ಮರ ಆಗುತ್ತೆ, ಮರ ಆದ ನಂತರ ಫಲ ಕೊಡುತ್ತೆ. ಅದೇ ಥರ ವಿಷ್ಣು ಪುರಾಣದಲ್ಲಿ ಈ ಥರ ನಾಲ್ಕು ಸ್ತರಗಳಲ್ಲಿ ಪಾಪಕರ್ಮದ ಪ್ರತಿಕ್ರಿಯೆ ಬಗ್ಗೆ ವರ್ಣನೆ ಆಗಿದೆ. ಸೊ ಅಪ್ರಾರಬ್ಧಂ ಫಲಂ ಪಾಪಂ ಕೂಟಂ ಬೀಜಂ ಫಲೋನ್ಮುಖಂ ಕ್ರಮೇಣೈವ ಪ್ರಲೀಯತೆ ವಿಷ್ಣು ಭಕ್ತಿ ರಥಾತ್ಮನಃ. ಸೊ ಈ ಥರ ನಾಲ್ಕು ಥರ ಪ್ರತಿಕ್ರಿಯೆ ಪಾಪಕರ್ಮ ಪ್ರತಿಕ್ರಿಯೆ ಕೊಡುತ್ತೆ. ಸೊ ಯಾರು ವಿಷ್ಣು ಭಕ್ತಿ ರಥಾತ್ಮನಃ ಯಾರು ವಿಷ್ಣು ಭಕ್ತಿಯಲ್ಲಿ ತೊಡಗಿದ್ದಾರೆ ಅವರು ಕ್ರಮೇಣೈವ ಪ್ರಲೀಯತೆ ಕ್ರಮವಾಗಿ ಈ ಎಲ್ಲ ನಾಲ್ಕು ಪ್ರತಿಕ್ರಿಯೆಗಳು ನಷ್ಟ ಆಗಿಬಿಡುತ್ತೆ, ಕರ್ಮದ ಪ್ರತಿಕ್ರಿಯೆಗಳು ನಷ್ಟ ಆಗಿಬಿಡುತ್ತೆ ಅಂತೇಳಿ ಈಗ ಹೇಳಿದೆ. ಸೊ ಇದನ್ನು ತಿಳಿಸ್ಕೊಡ್ಲಿಕ್ಕೆ ಸುಖದೇವ ಗೋಸ್ವಾಮಿ ಮುಂದೆ ಏನು ಹೇಳ್ತಾರೆ, ಸೊ ಅಜಾಮಿಲ ಉಪಾಖ್ಯಾನವನ್ನು ವರ್ಣನೆ ಮಾಡ್ತಾರೆ. ಸೊ ಅಜಾಮಿಲ ಜೀವನದ ಆರಂಭದಲ್ಲಿ ಒಳ್ಳೆ ಬ್ರಾಹ್ಮಣ ಯುವಕ ಇದ್ದ. ಸೊ ಎಲ್ಲ ಬ್ರಾಹ್ಮಣಗಳ ವರ್ಣನೆ ಇಲ್ಲಿ ಭಾಗವತದಲ್ಲಿ ವರ್ಣನೆ ಆಗಿದೆ. ಎಲ್ಲ ವೇದಗಳನ್ನು ಅಧ್ಯಯನ ಮಾಡಿದ್ದು ಮತ್ತು ಎಲ್ಲ ಸದ್ಗುಣಗಳಿದ್ದು ಅವನ ಹತ್ರ ಮತ್ತು ಎಲ್ಲ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿದ್ದ. ಆದರೆ ಒಂದಿನ ಏನಾಯಿತು, ಸೊ ಅವರ ತಂದೆ ಆಜ್ಞೆಗೆ ಅನುಸಾರವಾಗಿ ವನದಲ್ಲಿ ಹಣ್ಣು ಹೂವು ಮತ್ತು ಬೇರೆ ಬೇರೆ ದಟ್ ಕುಶ ಗ್ರಾಸ್ ವರ್ದೇಸಿ ಸೊ ಇದನ್ನೆಲ್ಲ ಅವನು ಕಲೆಕ್ಟ್ ಮಾಡಲಿಕ್ಕೆ ಹೋಗಿ ಅಲ್ಲಿ ಒಬ್ಬ ಶೂದ್ರ ಮತ್ತು ಶೂದ್ರಾಣಿಯನ್ನು ನೋಡಿ ಅವನು ಪತನ ಆಗಿಬಿಡ್ತು, ಪಥಭ್ರಷ್ಟ ಆಗಿಬಿಟ್ಟ. ಅದಾದ ನಂತರ ಎಲ್ಲ ಥರ ಪಾಪ ಕರ್ಮಗಳಲ್ಲಿ ಅವನು ತೊಡಕೊಂಡವನು. ಸೊ ತೊಡ್ಕೊಂಡು ಅವನು ಎಲ್ಲ ಧರ್ಮವನ್ನು ಬಿಟ್ಟ, ಅವನ ಹೆಂಡತಿಯನ್ನು ಹೊರಗಡೆ ಮನೆಯಿಂದ ಹೊರಗೆ ಹಾಕಿಬಿಟ್ಟ, ಮತ್ತು ವೃದ್ಧ ತಂದೆ ತಾಯಿಯನ್ನು ಹೊರಗಡೆ ಹಾಕಿಬಿಟ್ಟ. ಈಗ ನೋಡ್ತಿರಲ್ಲ ನಾವು ಸಮಾಜದಲ್ಲೇನೋ ಜನ ಪಾಪ ಜೀವನ ಮಾಡಲಿಕ್ಕೆ ಈ ಥರ ಅವರು ಸೊ ಈ ಥರ ಮಾಡ್ತಾರೆ ಅವರು. ಅವ್ರ ಮನೆಯಲ್ಲಿ ಯಾರ ತಂದೆ ತಾಯಿ ಬೇಡ. ಸೊ ಯಾವಾಗಲೂ ಪಾಪ ಜೀವನದಲ್ಲಿ ಲಿಪ್ತ ಆಗಲಿಕ್ಕೆ ಅವ್ರಿಗೆ ಇಚ್ಛೆ ಇರುತ್ತೆ. ಮತ್ತು ಪ್ರಭುಪಾದರು ಅದ್ರ ಬಗ್ಗೆನೂ ಹೇಳ್ತಾರೆ. ಸೊ ಅಜಾಮಿಲ ಒಳ್ಳೆ ವ್ಯಕ್ತಿ, ಒಳ್ಳೆ ಧಾರ್ಮಿಕ ವ್ಯಕ್ತಿ, ಸಜ್ಜನ ಆದ್ರೂ ಕೂಡ ಸೊ ಈ ಥರ ದೃಶ್ಯವನ್ನು ನೋಡಿ, ಒಂದ್ಸಲ ಈ ಥರ ದೃಶ್ಯ ನೋಡಿದ್ದಕ್ಕೋಸ್ಕರ ಅವನು ಇದನ್ನ ಇಷ್ಟು ಒಂದು ಪಥಭ್ರಷ್ಟ ಆಗಿಬಿಟ್ಟ ಅವನು. ಸೊ ಈಗಿನ ಯುವಕರು ಈ ಥರ ದೃಶ್ಯ ಸಾಮಾನ್ಯವಾಗಿ ನೋಡ್ತಾರೆ ಇಲ್ಲಿ ದೊಡ್ಡ ದೊಡ್ಡ ಶಹರ ಇಲ್ಲೆಲ್ಲ ಶಹರ್ನಲ್ಲಿ ನೋಡಿದ್ರಲ್ಲ. ಸೊ ಎಲ್ಲ ಕಡೆ ಈ ಥರ ದೃಶ್ಯಗಳನ್ನು ತೋರಿಸಲಾಗುತ್ತೆ, ಸಿನಿಮಾದಲ್ಲಿ, ಟೆಲಿವಿಷನ್ದಲ್ಲಿ, ಮತ್ತು ಸಾಮಾನ್ಯ ರಸ್ತೆಯಲ್ಲೂ ನೋಡ್ಬೋದು, ಮತ್ತು ಈ ಹೋರ್ಡಿಂಗ್ಸ್ನಲ್ಲಿ. ಸೊ ಈ ಥರ ಸ್ತ್ರೀ ಪುರುಷ ನಡುವೆ ಅದು ಈ ಥರ ಕೆಟ್ಟ ದೃಶ್ಯಗಳನ್ನು ಸೊ ನೋಡಿ ಈಗಿನ ಯುವಕರ ಸ್ಥಿತಿ ಬಗ್ಗೆ ನಾವು ಕಲ್ಪನೆ ಮಾಡ್ಬೋದು, ಅವ್ರದ್ದು ಸ್ಥಿತಿ ಏನಿದೆ ಅಂತ ಹೇಳಿ. ಸೊ ಆ ಥರ ಶಿಲ ಪ್ರಭುಪಾದರು ವರ್ಣನೆ ಮಾಡ್ತಾರೆ. ಸೊ ಅವನು ತುಂಬ ಪಥಭ್ರಷ್ಟ ಆದ, ಅವನು ಪಥಭ್ರಷ್ಟ ಆಗಿ ಆ ವೇಶ್ಯನ್ನು ತಮ್ಮ ಮನೆಯಲ್ಲಿ ಕರ್ಕೊಂಬಂದು ಇಟ್ಕೊಂಡು ಆ ವೇಶ್ಯನ್ನು ಪ್ರಸನ್ನ ಮಾಡಲಿಕ್ಕೆ ಸೊ ಬೇರೆ ಬೇರೆ ಥರ ಪಾಪ ಕರ್ಮಗಳನ್ನು ದರೋಡೆ ಮಾಡೋದು, ಲೂಟಿ ಮಾಡೋದು, ಜನರನ್ನು ಕೊಲ್ಲೋದು, ಈ ಥರ ಕಳ್ಳತನ ಮಾಡೋದು ಎಲ್ಲ ಕಾರ್ಯಗಳಲ್ಲಿ ಅವನು ತೊಡ್ಕೊಂಡಿದ್ದ. ಸೊ ಅದಾದ ನಂತರ ಎಷ್ಟೋ ವರ್ಷ ಆದ ನಂತರ ಅವನಿಗೆ ಆ ವಯಸ್ಸಿನಿಂದ ಎಷ್ಟೋ ಮಕ್ಕಳೂ ಆಯಿತು. ಸೊ ಚಿಕ್ಕ ಮಗುವಿನ ಹೆಸರು ಅವನು ನಾರಾಯಣ ಅಂತ ಹೇಳಿಕೊಟ್ಟಿದ್ದ. ಸೊ ಯಾಕಂದರೆ ಜೀವನದ ಆರಂಭದಲ್ಲಿ ಅವನು ಧಾರ್ಮಿಕ ಜೀವನವನ್ನು ನಡೆಸಿದ್ದಕ್ಕೋಸ್ಕರ ಭಗವಂತ ಅವನಿಗೆ ಆ ಥರ ಪ್ರೇರಣೆ ಕೊಟ್ಟಿದ್ದರು, ಭಗವಂತನ ನಾಮವನ್ನು ಕೊಡಲಿಕ್ಕೆ. ಸೊ ಭಗವಂತನ ಹೆಸರನ್ನು ಅವನ ಮಗುವಿಗೆ ಕೊಟ್ಟಿದ್ದ. ಸೊ ಮೊದಲಿನ ಕಾಲದಲ್ಲಿ ಈ ಥರ ಆಗ್ತಾಯಿತ್ತಲ್ಲ. ಸೊ ಭಾರತದಲ್ಲಿ ಎಲ್ಲ ಮಕ್ಕಳಿಗೆ ಭಗವಂತನ ನಾಮವನ್ನು ಕೊಟ್ಟು ಹೆಸರು ಕೊಡ್ತಾಯಿದ್ರು, ಯಾಕಂದರೆ ಅದರಿಂದ ಅದರಿಂದ ಮಕ್ಕಳ ಹೆಸರನ್ನು ಕರಿತಾ ಕರಿತಾ ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡ್ತಾ ಇದ್ರು. ಈಗ ಎಲ್ಲ ಪಿಂಕಿ ಡಾಂಕಿ ಡಾಂಕಿ. ಸೊ ಈ ಥರ ಹೆಸರು ಕೊಡ್ತಾ ಇದ್ರು. ಸೊ ಇದರೆಲ್ಲ ಎಲ್ಲ ಚಿಕ್ಕ ಚಿಕ್ಕ ಇವೆಲ್ಲ ಚಿಕ್ಕ ಚಿಕ್ಕ ವಿಷಯಗಳು, ಬಟ್ ಇದರಲ್ಲಿ ತುಂಬ ಮಹತ್ವ ಇದೆ ಇದ್ರ ಹಿಂದೆ. ಸೊ ಭಗವಂತನ ನಾಮ ಹೆಸರು ಕೊಟ್ಟಿದ್ದ ಭಗವಂತನ ಪ್ರೇರಣೆಯಿಂದ ಅವನು ಹೇಗೆ ಜೀವನ ಹಾಗೆ ಕಾಲ ಕಳೆದ ನಂತರ ಅವನು ವೃದ್ಧಾವಸ್ಥೆ ಬಂತು, ವೃದ್ಧಾವಸ್ಥೆ ಆದ ನಂತರ ಮೃತ್ಯುವಿನ ಸಮಯ ಬಂತು. ಅವನ ಜೀವನದಲ್ಲಿ ಇಷ್ಟೆಲ್ಲ ಪಾಪಕರ್ಮ ಮಾಡಿದ್ದರಿಂದ ಅವರು ಯಮದೂತರು ಬಂದರು. ಸೊ ಯಮದೂತರು ಬಂದು ಅವನ ಯಮಪಾಶದಿಂದ ಜಗ್ಗಿ ಕರ್ಕೊಂಡು ಹೋಗ್ತಾಯಿದ್ರು. ಆವಾಗ ಅವನ ತನ್ನ ಮಗುನ ಜನರಲ್ಲಿ ಸಾಮಾನ್ಯವಾಗಿ ಜನರಿಗೆ ಚಿಕ್ಕ ಮಗು ಜೊತೆ ಜಾಸ್ತಿ ಸ್ನೇಹ ಪ್ರೇಮ ಇರುತ್ತಲ್ಲ. ಸೊ ಅವನು ತನ್ನ ಚಿಕ್ಕ ಮಗುವನ್ನು ಅವನು ಕರೆದ ನಾರಾಯಣ ಅಂಥೇಳಿ. ಯಾವಾಗ ಯಾಕಂದರೆ ಯಾವಾಗಲೂ ಅವನು ನಾರಾಯಣನ ಜನರಿಗೆ ಚಿಕ್ಕ ಮಕ್ಕಳಿಗೆ ಜಾಸ್ತಿ ಸ್ನೇಹ ಮತ್ತು ಜಾಸ್ತಿ ಕೇರ್ ಕೊಡ್ತಾ ಇರ್ತಾರಲ್ಲ. ಸೊ ಆವಾಗ ಜೀವನದಲ್ಲೇನು ಯಾವಾಗಲೂ ಅವನು ನಾರಾಯಣನ ಕರಿತಾ ಇರ್ತಿದ್ದ. ನಾರಾಯಣ ಬಾ ಇಲ್ಲಿ ಕೂತ್ಕೋ, ಇಲ್ಲಿ ತಿನ್ನು, ಈ ಥರ ಹಾಗೆ ಕರಿತಾ ಇರ್ತಿದ್ದ. ಸೊ ಮೃತ್ಯುವಿನ ಸಮಯದಲ್ಲಿಯೂ ಆ ಮಗುವನ್ನು ನೆನಪು ಮಾಡಿಕೊಂಡು ಅವನ ಹೆಸರನ್ನು ಜೋರಾಗಿ ಕೂಗಿದ. ಸೊ ಆವಾಗ ಕೂಗಿದ ನಂತರ ಸೊ ಯಮದೂತ ಬಂದಿದ್ದರು. ಸೊ ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡೋದನ್ನು ಕೇಳಿ ವಿಷ್ಣು ದೂತರು ಬಂದುಬಿಡ್ತಾರೆ ಅಲ್ಲಿ. ಸೊ ಅವರು ಸಂಚಾರ ಮಾಡ್ತಾ ಇರ್ತಾರೆ ಅಲ್ಲಿ. ಸೊ ಸೊ ತಮ್ಮ ಭಕ್ತರನ್ನು ವಿಷ್ಣು ಭಕ್ತರನ್ನು ಏನು ಮಾಡ್ತಾರೆ, ಅವರು ವೈಕುಂಠಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಅವರು ಸಂಚಾರ ಮಾಡ್ತಾ ಇರ್ತಾರೆ. ಅವರು ಯಾರಾದರೂ ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡಿದರೆ ಅವರಿಗೆ ಅವರು ರಕ್ಷಣೆ ಕೊಡ್ತಾರೆ. ಸೊ ವಿಷ್ಣು ದೂತರು ಕೇಳಿದ ನಂತರ ಭಗವಂತನ ಯಾರೋ ನಮ್ಮ ಭಗವಂತನ ಹೆಸರನ್ನು ಸೊ ಕರೀತಾ ಇದ್ದಾರೆ, ಉಚ್ಚಾರಣೆ ಮಾಡ್ತಾ ಇದ್ದಾರೆ ಅಂಥೇಳಿ ಅಲ್ಲಿ ಅಜಾಮಿಲ ಹತ್ತಿರ ಬರ್ತಾರೆ. ಸೊ ಆವಾಗ ಬಂದು ಯಮದೂತರಿಗೆ ನಿಲ್ಲಿಸ್ತಾರೆ. ನಿಲ್ಲಿಸಿ ಅವಾಗ ಯಮದೂತರು ಕೇಳ್ತಾರೆ, ನಮ್ಗೆ ಯಾಕೆ ನಿಲ್ಲಿಸ್ತಾ ಇದ್ದಾರೆ? ಇವ್ ಅಜಾಮಿಲ ಏನು ಪಾಪಿ, ಇವನು ಜೀವನದಲ್ಲಿ ತುಂಬ ಪಾಪ ಮಾಡಿದ್ದಾನೆ, ಅದಕ್ಕೋಸ್ಕರ ಯಮರಾಜರ ಆದೇಶದ ಅನುಸಾರವಾಗಿ ನಾವು ಇವನ್ನ ಯಮಲೋಕಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀವಿ ಅಂತ. ಸೊ ಎಲ್ಲ ಪಾಪಿ ಜೀವಿಗಳ ಮೇಲೆ ಯಮರಾಜರ ಅಧಿಕಾರ ಇದೆ ಅಂತ ಹೇಳ್ತಾರೆ. ಸೊ ಮತ್ತು ಯಮರಾಜರ ಆದೇಶವನ್ನು ಯಾರೂ ಉಲ್ಲಂಘನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ನೀವ್ಯಾರು ನಮಗೆ ನಿಲ್ಲಿಸ್ಲಿಕ್ಕೆ? ಆವಾಗ ವಿಷ್ಣುದೂತರು ಅವರಿಗೆ ಪ್ರಶ್ನೆ ಕೇಳ್ತಾರೆ. ಸೊ ನೀವು ಯಮರಾಜನ ಸೇವಕ ಮತ್ತು ಯಮರಾಜ ಧರ್ಮರಾಜ. ಸೊ ಧರ್ಮರಾಜನ ಸೇವಕ ಆದ ಕಾರಣ ನಿಮಗೆ ಧರ್ಮದ ಬಗ್ಗೆ ಗೊತ್ತಿರಬೇಕು. ಧರ್ಮ ಅಂದರೆ ಏನು, ಅಧರ್ಮ ಅಂದರೆ ಏನು, ಧರ್ಮದ ನಿಯಮಗಳು ಏನು ಅಂಥೇಳಿ. ಸೊ ಮೊದಲು ಇವನ್ನ ಯಜಾಮಿಲನ್ನು ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಧರ್ಮದ ನಿಯಮಗಳು ಏನು ಅಂಥೇಳಿ, ಧರ್ಮ ಅಂದರೆ ಏನು ಅಂಥೇಳಿ ಮೊದಲು ಹೇಳಿ. ಸೊ ಆ ಥರ ಅವ್ರಿಗೆ ಪ್ರಶ್ನೆ ಕೇಳ್ತಾರೆ. ಸೊ ಆವಾಗ ಯಮದೂತರು ಹೇಳ್ತಾರೆ, ವೇದ ಪ್ರಣಹಿತೋ ಧರ್ಮೋ ಅಧರ್ಮಸ್ಥದ್ ವಿಪರ್ಯ, ವೇದೋ ನಾರಾಯಣ ಸಾಕ್ಷಾತ್ ಸ್ವಯಂಭೂ ರೀತಿ ಶುಶ್ರೂಣ. ಸೊ ವೇದಗಳಲ್ಲಿ ಹೇಳಿದ್ದು ಧರ್ಮ ಅಥವಾ ವೇದಗಳನ್ನು ಪಾಲನೆ ಮಾಡೋದು ಧರ್ಮ, ಮತ್ತು ವೇದಗಳನ್ನು ಪಾಲನೆ ಮಾಡದೇ ಇರೋದು ಅಧರ್ಮ. ಸೊ ಇದು ಪರಿಭಾಷೆ, ಡೆಫಿನೇಷನ್ ಆಫ್ ಧರ್ಮ ಆ್ಯಂಡ್ ಅಧರ್ಮ. ಮತ್ತು ವೇದಗಳು ಯಾರು? ವೇದಗಳ ಸ್ವಯಂ ನಾರಾಯಣ, ವೇದೋ ನಾರಾಯಣ ಸಾಕ್ಷಾತ್ ನಾರಾಯಣ, ಬೇರೆ ರೂಪ ಅದು, ಎನದರ್ ಫಾರ್ಮ್ ಆಫ್ ಲಾರ್ಡ್ ನಾರಾಯಣ. ಸೊ ವೇದಗಳು ಒಂದು ಭಗವಂತನ ರೂಪ, ಅದು ನಾರಾಯಣ ರೂಪ ಅದು. ಸೊ ಅದಕ್ಕೋಸ್ಕರ ಇದನ್ನು ನಾವು ಯಮರಾಜನಿಂದ ಕೇಳಿದ್ದೀವಿ ಅಂತ ಹೇಳಿದ್ರು. ಸೊ ವೇದೋ ನಾರಾಯಣ ಸಾಕ್ಷಾತ್. ಮತ್ತು ಅವರು ಹೇಳ್ತಾರೆ, ಸೊ ವೇದಗಳಲ್ಲಿ ಹೇಳಿದೆ ಈ ಧರ್ಮವನ್ನು ಪಾಲನೆ, ಯಾರ ಅಧರ್ಮಿಕ ವೇದಗಳನ್ನು ಪಾಲನೆ ಮಾಡಲ್ಲ, ಯಾರು ಅಧರ್ಮಿಕ ಜೀವನವನ್ನು ನಡೆಸ್ತಾರೆ, ಸೊ ಅದನ್ನೆಲ್ಲ ನೋಡಲಿಕ್ಕೆ ಬೇರೆ ಬೇರೆ ಥರ ವಿಟ್ನೆಸ್ಸಸ್ಸು ಯಾರು ಸಾಕ್ಷಿ ಇರ್ತಾರೆ. ಸೊ ಅವರು 13 ಸಾಕ್ಷಿಗಳ ಬಗ್ಗೆ ವರ್ಣನೆ ಮಾಡ್ತಾರೆ. ಸೊ ದಿನ ರಾತ್ರಿ ಸೂರ್ಯ ಚಂದ್ರ ನಕ್ಷತ್ರ ದೇವತೆಗಳು, ಸೊ ದಿಕ್ಪಾಲಕರು, ಅಂತಿಮವಾಗಿ ಹೃದಯದಲ್ಲಿ ಪರಮಾತ್ಮ ಇರ್ತಾರೆ. ಸೊ ವಿಷ್ಣು ಮೂರ್ತಿ ಹೃದಯದಲ್ಲಿ ವಿಷ್ಣು ಇರ್ತಾರೆ, ಅವರು ನೋಡ್ತಾರೆ. ಭಗವದ್ಗೀತಾದಲ್ಲೇನೋ ಹಾಗೆ ಹೇಳಿದ ಭಗವಂತ, ಹನುಮಂತ ಉಪದೃಷ್ಟ ಭರ್ತಾ ಭೋಕ್ತಾ ಮಹೇಶ್ವರ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹಸ್ಮಿನ್ ಪುರುಷೋತ್ತರ. ಸೊ ಪರ ಪುರುಷ, ಸೊ ಕೃಷ್ಣ ಭಗವಂತ ಪರಮಾತ್ಮ ರೂಪದಲ್ಲಿ ದೇಹದಲ್ಲಿ ಇರ್ತಾರೆ, ಅವರು ಯಾವಾಗಲೂ ಸಾಕ್ಷಿ. ಅವರು ನಾವು ಏನೋ ಕೆಲಸ ಏನೋ ಕಾರ್ಯ ಮಾಡ್ತೀವಿ, ಕೆಟ್ಟ ಕೆಲಸ ಅಥವಾ ಒಳ್ಳೆಯ ಕೆಲಸ ಅವ್ರು ನೋಡ್ತಾ ಇರ್ತಾರೆ. ಸೊ ಜನರ ಅಜ್ಞಾನದಲ್ಲಿ ಅವರೇನು ತಿಳ್ಕೊತಾರೆ, ಯಾರೂ ನಾನು ನೋಡ್ತಾ ಇಲ್ಲ, ನಾನು ಏನು ಬೇಕಾದ್ರೂ ಮಾಡ್ಬೋದು, ಹೌದಲ್ಲ? ಸೊ ಬಟ್ ಎಷ್ಟೋ ಜನ ನಿಮ್ಮ ಮೇಲೆ ಕಣ್ಣಿರುತ್ತೆ ಸಾಮಾನ್ಯವಾಗಿನೂ ನಮಗೆ ಅನಿಸುತ್ತೆ. ಅದು ಯಾರೋ ಈ ಎಲ್ಲ ಸಾಕ್ಷಿಗಳನ್ನು ಬಿಡಿ, ನೀವು 13 ಸಾಕ್ಷಿಗಳನ್ನು ಬಿಡಿ, ಜನಸಾಮಾನ್ಯರು ನಮ್ಮನ್ನು ನೋಡ್ತಾ ಇರ್ತಾರೆ, ನಮಗನಿಸ್ಬೋದು ಯಾರೋ ನೋಡ್ತಾ ಇಲ್ಲ ಅಂತ, ಯಾರಾದರೂ ಒಬ್ಬರು ನೋಡೇ ಇರ್ತಾರೆ, ಹೌದಲ್ಲ? ಸೊ ಈ ಥರ ಬಟ್ ಆದರೆ ಭಗವಂತನ ನ್ಯಾಯಾಲಯದಲ್ಲಿ ಯಾರೂ ದೇ ಕೆನಾಟ್ ಎಸ್ಕೇಪ್. ಸೊ ನಾವು ಏನೋ ಭ್ರಷ್ಟಾಚಾರ ಕೊಟ್ಟು ಭ್ರಷ್ಟಾಚಾರ ಮಾಡಿ ಈ ನಮ್ಮ ಮನುಷ್ಯ ನಿರ್ಮಿತ ನ್ಯಾಯಾಲಯದಲ್ಲಿ ಅದರಿಂದ ನಾವು ತಪ್ಪಿಸ್ಕೊಂಡು ಹೋಗ್ಬೋದು, ಆದರೆ ಭಗವಂತನ ಸಾಮ್ರಾಜ್ಯದಲ್ಲೇ ಆ ಥರ ಆಗಲ್ಲ. ಸೊ ಈ ಥರ ಎಲ್ಲ ವರ್ಣನೆ ಮಾಡ್ತಾರೆ. ಸೊ ಆವಾಗ ಅವ್ರು ಹೇಳ್ತಾರೆ, ಇವನು ಅಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿದ್ದಾನೆ, ಇದಕ್ಕೆಲ್ಲ ಎಷ್ಟೋ ಸಾಕ್ಷಿ ಇದೆ, ಮತ್ತು ಮೃತ್ಯುವಿನ ಮುಂಚೆ ಯಾವ ಪ್ರಾಯಶ್ಚಿತ ಕಾರ್ಯನೂ ಮಾಡಿಲ್ಲ ಅಜಾಮಿಲ, ಆ ಪಾಪಕರ್ಮಗಳಿಗೆ ಯಾವ ಪ್ರಾಯಶ್ಚಿತ ಮಾಡಿಲ್ಲ ಅವನು, ಅದಕ್ಕೋಸ್ಕರ ಅವನ್ನ ನರಕಕ್ಕೆ ಕರ್ಕೊಂಡು ಹೋಗೋದು ಯೋಗ್ಯ ಅಂತ ಹೇಳಿ. ಆವಾಗ ವಿಷ್ಣುದೂತರು ಹೇಳ್ತಾರೆ, ಸೊ ಅವನು ಪ್ರಾಯಶ್ಚಿತ ಮಾಡಿದ್ದಾನೆ ಅಂತ ಹೇಳಿ. ಏನು ಪ್ರಾಯಶ್ಚಿತ ಮಾಡಿದ್ದಾನೆ ಅವನು? ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡಿದ. ಇದು ಎಲ್ಲ ಪ್ರಾಯಶ್ಚಿತ, ನಾವು ಇದರ ಆರಂಭದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಪ್ರಾಯಶ್ಚಿತ ಏನಂದರೆ ಪಾಪದಿಂದ ಮುಕ್ತ ಆಗ್ಬೋದು, ಬಟ್ ಪಾಪ ಮಾಡೋ ಪ್ರವೃತ್ತಿಯಿಂದ ಮುಕ್ತ ಆಗೋದು. ಅದಕ್ಕೋಸ್ಕರ ಭಗವಂತನ ನಾಮ ಸಂಕೀರ್ತನೆ ಎಲ್ಲ ಥರ ಪ್ರಾಯಶ್ಚಿತ ಕಾರ್ಯಗಳಲ್ಲಿ ಕರ್ಮಗಳಲ್ಲಿ ಸರ್ವಶ್ರೇಷ್ಠ ಅದು. ಸೊ ಅಂಥೇಳಿ ಅವರು ವಿಷ್ಣುದೂತರು ಹೇಳ್ತಾರೆ. ಸೊ ಅದಕ್ಕೋಸ್ಕರ ನೀವು ಏನೋ ಈ ಅಜಾಮಿಲನ್ನ ಬಿಟ್ಬಿಡಬೇಕು ಅವನ್ನ ನೀವು ಸೊ ನೀವು ಕರ್ಕೊಂಡು ಹೋಗಲಿಕ್ಕೆ ನಾವು ಕೊಡಲ್ಲ ಅಂಥೇಳಿ ಅವರನ್ನು ವಾಪಸ್ ಕಳಿಸ್ಬಿಡ್ತಾರೆ. ಅದಾದ ನಂತರ ಸೊ ಅಜಾಮಿಲ್ಗೆ ಬುದ್ಧಿ ಬರುತ್ತೆ. ಬುದ್ಧಿ ಬಂದು ನಾನು ಏನು ತಪ್ಪು ಮಾಡಿದೆ ಅಂಥೇಳಿ ಅವನಿಗೆ ಅದರ ಅನುಭವ ಆಗುತ್ತೆ. ಸೊ ಅನುಭವ ಆದ ನಂತರ ಅಜಾಮಿಲ ಅಲ್ಲಿಂದ ಹರಿದ್ವಾರಕ್ಕೆ ಹೋಗ್ತಾರೆ. ಹರಿದ್ವಾರಕ್ಕೆ ಹೋಗಿ ಮತ್ತೆ ಭಗವಂತನ ನಾಮ ಉಚ್ಚಾರಣೆ ಮಾಡೋದು, ಮತ್ತೆ ತಪಸ್ಸೆ ಮಾಡಿ ಅದನ್ನಾದ ನಂತರ ಹರಿದ್ವಾರದಿಂದ ವೈಕುಂಠಕ್ಕೆ ವಾಪಸ್ ಹೋಗ್ತಾರೆ. ಮತ್ತೆ ಅದೇ ವಿಷ್ಣುದೂತರು ಮತ್ತೆ ಬಂದು ಅವನ್ನ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಈ ಕಡೆ ಯಮದೂತರು ಏನು ಮಾಡ್ತಾರೆ, ಯಮರಾಜನ ಕಡೆ ಬರ್ತಾರೆ. ಯಾಕಂದರೆ ಇದಕ್ಕಿಂತ ಮುಂಚೆ ಯಾವಾಗಲೂ ಹೀಗೆ ಆಗಿದ್ದಿಲ್ಲ, ಯಮದೂತರಿಗೆ ಯಾರೂ ನಿಲ್ಲಿಸಿರಲಿಲ್ಲ. ಸೊ ಯಮರಾಜನ ಆದೇಶ ಯಾವಾಗಲೂ ನಡೀತಾ ಇತ್ತು. ಈ ಪ್ರತಿ ಮೊದಲನೇ ಸಲ ಇವರಿಗೆ ಈ ಥರ ಯಮದೂತರಿಗೆ ಅನುಭವ ಆಗಿತ್ತು, ಯಾರೋ ಬಂದು ಅವರನ್ನು ನಿಲ್ಲಿಸಿದ್ರು. ಅವಾಗ ಬಂದು ಅವರು ಪ್ರಶ್ನೆ ಕೇಳ್ತಾರೆ ಯಮರಾಜನಿಗೆ. ಸೊ ಏನು ಪ್ರಶ್ನೆ ಕೇಳ್ತಾರೆ ಅಂದರೆ, ನಾವೇನು ತಿಳ್ಕೊಂಡಿದ್ದೀವಿ ಇದಕ್ಕಿಂತ ಮುಂಚೆ ಅಂದರೆ, ನೀವೇ ಸರ್ವೋಚ್ಚ ಅಧಿಕಾರಿ, ಯು ಆರ್ ದ ಸುಪ್ರೀಂ ಕಂಟ್ರೋಲರ್, ಎಲ್ಲ ಸರ್ವೋಚ್ಚ ನಿಯಂತ್ರಕ, ಸರ್ವೋಚ್ಚ ಅಧಿಕಾರಿ ಅಂಥೇಳಿ ನಾವು ತಿಳ್ಕೊಂಡಿದ್ದೀವಿ. ಈಗೇನು ಅನ್ನಿಸ್ತಾ ಇದೆ ಅಂದರೆ, ನಮಗೆ ಈ ಘಟನೆಯಿಂದ ನಿಮಗಿಂತ ದೊಡ್ಡರು ದೊಡ್ಡವರು ಯಾರೇ ಇದ್ದಾರೆ, ಬೇರೆಯವರು ನಿಮಗಿಂತ ಉಚ್ಚ ವರ್ಗದಲ್ಲಿ, ಹೆಚ್ಚಿನ ವರ್ಗದಲ್ಲಿ, ಹೆಚ್ಚಿನ ಸ್ತರದಲ್ಲಿ ಯಾರೋ ಇದ್ದಾರೆ, ಸೊ ನೀವು ನಮಗೆ ಚೆನ್ನಾಗಿ ಹೇಳಿ ನೀವು ಯಾರೋ ಅಂಥೇಳಿ. ಸೊ ಆ ಥರ ಯಮದೂತರು ಪ್ರಶ್ನೆ ಮಾಡ್ತಾರೆ. ಮತ್ತು ವಾಸ್ತವಿಕ ಧರ್ಮದ ನಿಯಮಗಳು ಏನು ಅಂತ ಹೇಳ್ತಾರೆ. ಯಾಕಂದರೆ ಬೇರೆ ಬೇರೆ ಅಧಿಕಾರಿಗಳಿದ್ದಾರೆ, ಯಮರಾಜ ಒಬ್ಬ ಅಧಿಕಾರಿ, ಮತ್ತು ಬ್ರಹ್ಮ ಶಿವ ಅಥವಾ ಬೇರೆ ಯಾರಾದರೂ ಬೇರೆ ಬೇರೆ ಅಧಿಕಾರಿಗಳು, ಎಲ್ಲರೂ ತಮ್ಮ ತಮ್ಮ ನಿಯಮಗಳನ್ನು ಮಾಡಿದರೆ ನಮಗೆ ಹೇಗೆ, ಹೌ ವಿ ಕ್ಯಾನ್ ಡಿಟರ್ಮಿನ್, ಹೇಗೆ ನಾವು ಈ ನಿರ್ಧಾರ ಮಾಡ್ಬೋದು ಯಾರು ಪಾಪಿ ಯಾರು ಪುಣ್ಯವಂತ? ಇವನೊಬ್ರು ಹೇಳ್ತಾರೆ ಇವ್ ಏನೋ ಈಗ ಈ ಥರ ಆಗುತ್ತಲ್ಲ, ಈಗಿನ ಕಾಲದಲ್ಲಿ ಈಗ ನ್ಯಾಯಾಲಯದಲ್ಲಿ ಪ್ರತಿ ಸಲ ಏನು ಮಾಡ್ತಾರೆ ಅಂದರೆ ಬೇರೆ ಬೇರೆ ನಿಯಮಗಳನ್ನು ಮಾಡ್ತಾರೆ ಅವರು. ಸೊ ನಿಯಮಗಳನ್ನು ಮಾಡಿ ಈಗ ಒಂದೆರಡು ವರ್ಷದಿಂದ ಹಿಂದೆ ಈಗ ಭಾರತದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಇದು ಪಾಸ್ ಆಯ್ತಲ್ಲ. ಸೊ ಮದುವೆ ಆಗೋಕ್ಕಿಂತ ಮುಂಚೆ ಸ್ತ್ರೀ ಪುರುಷರು ಕೂಡಿ ಇರ್ಬೋದು ಅಂತ ಹೇಳಿ ಈ ಥರ ನಿಯಮ ಮಾಡಿದರು ಅವರು. ದಿಸ್ ಇಸ್ ನಾನ್ ಸೆನ್ಸ್ ಇಟ್ ಇಸ್. ಸೊ ಪಶುಗಳ ಥರ ಇದು, ಪಶುಗಳಿಗೆ ಏನೋ ಪಶು ಸಮಾಜದಲ್ಲಿ ಏನೋ ಮದುವೆ ವಿವಾಹ ಸಂಸ್ಕಾರ ಅಂಥೇಳಿ ಏನೋ ಏನೋ ನಿಯಮ ಇರಲ್ಲ, ಹೌದಲ್ಲ? ಆ ಥರ ಮನುಷ್ಯರು ಈ ಥರ ಆಗಿಬಿಡ್ತಾರೆ ಈಗ. ಸೊ ಮಾನವಾಧಿಕಾರ ಅಂಥೇಳಿ, ಹ್ಞೂ, ಹ್ಯೂಮನ್ ರೈಟ್ಸ್, ಮಾನವಾಧಿಕಾರ ಅಂಥೇಳಿ ಫಸ್ಟ್ ಅವ್ರ ಮಾನವ ಎಲ್ಲ ಜನರು ಮಾನವರಲ್ಲ, ಈಗಿನ ಜನರೆಲ್ಲ ಮನುಷ್ಯ ಸ್ತರದಲ್ಲಿ ಇಲ್ಲ, ಅವರೆಲ್ಲ ಪಶು ಸ್ತರದಲ್ಲಿದ್ದಾರೆ. ಮೊದಲು ಮನುಷ್ಯರು ಅವ್ರಿಗೆ ಎಲ್ಲ ಜನರಿಗೆ ಮನುಷ್ಯ ಸ್ತರದಲ್ಲಿ ತಂದು ಆಮೇಲೆ ಅಧಿಕಾರದ ಬಗ್ಗೆ ಚರ್ಚೆ ಮಾಡಿ ಹೌದಲ್ಲ. ಸೊ ಮಾನವ ಅಧಿಕಾರದ ಹೆಸರಿನಲ್ಲಿ ಏನಾಗುತ್ತೆ ಅಂದರೆ ಈ ಥರ ನಿಯಮ ಮಾಡ್ತಾರೆ ಅವರು, ಐ ಹ್ಯಾವ್ ರೈಟ್ ಟು ಎಂಜಾಯ್ ಹೌದಲ್ಲ. ಸೊ ನಾನು ಇಂದ್ರಿಯ ಭೋಗ ಮಾಡಲಿಕ್ಕೆ ನನ್ನ ಅಧಿಕಾರ ಇದು ಅಂತ ಹೇಳಿ. ಸೊ ನನ್ನ ಶರೀರ, ನನ್ನ ದೇಹ, ನಾನು ಇಂದ್ರಿಯ ಭೋಗ ಮಾಡ್ತೀನಿ ಅಂತ ಹೇಳಿ ಹೌದಲ್ಲ. ಸೊ ಈ ಥರ ಸಮಾಜದಲ್ಲಿ ಬೇರೆ ಬೇರೆ ಕೃತ್ರಿಮ ನಿಯಮಗಳನ್ನು ಮಾಡ್ತಾ ಇದ್ದಾರೆ. ಸೊ ಅಫ್ಕೋರ್ಸ್ ಯಾರೂ ಇದನ್ನು ಇದಕ್ಕೆ ಚುನೌತಿ ಯಾರೂ ಮಾಡಲ್ಲ. ಸೊ ಹಾಗೆ ನಡೀತದೆ, ಸಮಾಜ ನಡೀತಾ ಇರುತ್ತೆ. ಸೊ ಇಲ್ಲಿ ಇದೇ ಥರ ಇಲ್ಲಿ ಯಮದೂತರು ಕೇಳ್ತಾ ಇದ್ರು ಯಮರಾಜರಿಗೆ, ವಾಟ್ ಈಸ್ ದ ಸ್ಟ್ಯಾಂಡರ್ಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಇದು ಅಧಿಕೃತವಾದ ಧರ್ಮದ ನಿಯಮಗಳು ಏನು ಅಂತ ಹೇಳಿ, ಅದನ್ನು ಯಾರು ಕೊಡ್ತಾರೋ ಅವರು, ಹೂ ಇಸ್ ದ ಮೇಕರ್ ಆಫ್ ದೋಸ್, ಅದ್ರ ಬಗ್ಗೆ ಈ ಎಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಅವಾಗ ಯಮರಾಜ ಹೇಳ್ತಾರೆ, ಧರ್ಮಂ ತು ಸಾಕ್ಷಾತ್ ಭಗವತ್ ಪ್ರಣೀತ, ಧರ್ಮ ಏನಂದರೆ ಭಗವಂತನ ಹೇಳಿದ್ದ ವಾಕ್ಯನೇ ಧರ್ಮ ಅಂತ. ಇದಕ್ಕಿಂತ ಮುಂಚೆ ಯಮದೂತರು ಏನು ಹೇಳಿದರು, ವೇದಗಳಲ್ಲಿ ಹೇಳಿದ್ದು ಧರ್ಮ, ವೇದಗಳನ್ನು ಪಾಲನೆ ಮಾಡದೇ ಇರೋದು ಅಧರ್ಮ ಅಂತ. ಸೊ ಈಗ ಇನ್ನೊಂದು ಧರ್ಮದ ಇನ್ನೊಂದು ಅರ್ಥ ಇಲ್ಲಿ, ವಾಸ್ತವಿಕವಾಗಿ ನೋಡಿದರೆ ಎರಡು ಒಂದೇ ಅರ್ಥ. ಯಾಕಂದರೆ ವೇದಗಳನ್ನು ಭಗವಂತನ ವಾಣಿ, ಭಗವಂತನ ಶಬ್ದ, ಬೃಹದಾರಣ್ಯಕ ಉಪನಿಷತ್ತಲ್ಲಿ ಹೀಗೆ ಹೇಳಿದೆ, ಅಸ್ಯ ಮಹತಸ್ಯ ಭೂತಸ್ಯ ನಿಶ್ವಾಸಿತಂ ಏತದ್ ಯದ್ ಋಗ್ವೇದೋ ಯಜುರ್ವೇದೋ ಸಾಮವೇದಾಥರ್ವಾಂಗೀರಸ. ಸೊ ಅಂತ ಹೇಳಿದೆ, ಭಗವಂತನ ಎಲ್ಲ ವೇದಗಳು, ನಾಲ್ಕು ವೇದಗಳು ಏನಂದರೆ ಭಗವಂತನವರು ಶ್ವಾಸ ಅಂತ ಹೇಳಿ. ಸೊ ಭಗವಂತ ಶ್ವಾಸ ಬಿಟ್ಟರೆ ಏನಾಗುತ್ತೆ ಅಂದರೆ ವೇದ ಮಂತ್ರಗಳು ಬರುತ್ತೆ ಭಗವಂತನ, ನಾವು ಶ್ವಾಸ ತಗೊಂಡು ಬಿಟ್ಟರೆ ಏನಾಗುತ್ತೆ ಅಂದರೆ ಹೌದಲ್ಲ. ಸೊ ಇದು ಭಗವಂತನ ಶ್ವಾಸದ ಮಹತ್ವ, ಈ ಥರ ವೇದ ಮಂತ್ರಗಳು ಬರುತ್ತೆ ಭಗವಂತನ ಶ್ವಾಸದಿಂದ. ಅಥವಾ ಕೃಷ್ಣ ವೇಣು ನಾದನ ಮಾಡಿದರೆ, ಸೊ ಆ ವೇಣುವಿನಿಂದ ಧ್ವನಿ ಏನು ಬರುತ್ತಲ್ಲ ಅದೆಲ್ಲ ವೇದ ಮಂತ್ರಗಳು. ಅದೆಲ್ಲ ಮುರಳಿ ವಾದನೆ ಮಾಡ್ತಾರಲ್ಲ ಕೃಷ್ಣ, ಆ ಮುರಳಿ ಧ್ವನಿ ಏನಂದರೆ ವೇದ ಮಂತ್ರಗಳು. ಅವೆಲ್ಲ ಮೂಲತಃ ಕೃಷ್ಣ ಭಗವಂತ ಮುರಳಿ ವಾದನೆ ಮಾಡೋದ್ರಿಂದ ಆ ಮುರಳಿಯ ಧ್ವನಿ ಏನು ಗಾಯತ್ರಿ ರೂಪದಲ್ಲಿ ಬ್ರಹ್ಮದೇವರ ಹೃದಯದಲ್ಲಿ ಪ್ರವೇಶ ಆಗ್ತಾರೆ. ಅದರಿಂದ ಎಲ್ಲ ವೇದದ ಜ್ಞಾನ ಬ್ರಹ್ಮದೇವರ ಹೃದಯದಲ್ಲಿ ಪ್ರಕಟ ಆಗುತ್ತೆ. ಆಮೇಲೆ ಪರಂಪರೆಯಲ್ಲಿ ಬ್ರಹ್ಮ ನಾರದರಿಗೆ, ನಾರದ ವ್ಯಾಸರಿಗೆ, ಈ ಥರ ಪರಂಪರೆಯಲ್ಲಿ ಎಲ್ಲ ವೇದ ಜ್ಞಾನ ಬರುತ್ತೆ. ಸೊ ಆ ದೃಷ್ಟಿಯಿಂದ ನೋಡಿದರೆ ಯಮದೂತರ ಹೇಳಿದ್ದು ಮತ್ತು ಯಮರಾಜ ಹೇಳಿದ್ದು ಎರಡೂ ಒಂದೇ ಅರ್ಥ, ಧರ್ಮದ ಒಂದೇ ಅರ್ಥ. ಧರ್ಮಂತು ಸಾಕ್ಷಾತ್ ಭಗವದ್ ಪ್ರಣೀತ. ಸೊ ಭಗವಂತ ಹೇಳಿದ್ದೇ ಧರ್ಮ. ಸೊ ಇದರಿಂದ ನಾವು ತಿಳ್ಕೋಬೋದು ಭಗವದ್ಗೀತಾ ಮಹತ್ವ ಏನಂತೇಳಿ. ಭಗವಂತ ಸ್ವಯಂ ಭಗವಂತ ಭಗವದ್ಗೀತೆ ಹೇಳ್ತಾ ಇದ್ದಾರಲ್ಲ ಅರ್ಜುನನಿಗೆ. ಸೊ ಎಲ್ಲ ವೇದದ ನಿಯಮಗಳು, ವೇದದ ಅರ್ಥ ಮತ್ತು ಧರ್ಮದ ಅರ್ಥ, ಧರ್ಮ ಅಂದರೆ ಏನು, ಎಲ್ಲ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ನಮ್ಮ ಹತ್ರ ಎಲ್ಲ ವೇದಗಳನ್ನು ಅಧ್ಯಯನ ಮಾಡುವ ಸಮಯ, ಶಕ್ತಿ, ಬುದ್ಧಿ ಇರಲಿಲ್ಲ ಅಂದ್ರೂ ಭಗವದ್ಗೀತೆ ಓದಿದರೆ ಸಾಕು, ಭಗವದ್ಗೀತೆ ತಿಳ್ಕೊಂಡ್ರೆ ಸಾಕು. ಯಾಕಂದರೆ ಭಗವಂತನ ಸ್ವಯಂ ಹೇಳಿದ್ದ ಹೌದಲ್ಲ. ಸೊ ಧರ್ಮದ ಅದರ ಅರ್ಥ ಇದೆ, ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತ. ಮತ್ತು ಧರ್ಮದ ತತ್ವಗಳು ಭಗವಂತ ಹೇಳಿದ್ರೂ ಏನಾಗುತ್ತೆ ಅಂದರೆ ಬೇರೆ ಬೇರೆ ಜನ ಬಂದು ಬೇರೆ ಬೇರೆ ಸಾಧು ಗುರು ತಮ್ಮ ತಮ್ಮ ಅರ್ಥನೇ ಅದಕ್ಕೆ ಕೊಡ್ಬೋದು. ಈಗ ನೋಡಿ ಭಗವದ್ಗೀತೆಯಲ್ಲಿ ಎಷ್ಟೋ ಅದರ ಮೇಲೆ ಟೀಕೆಗಳಿದೆ, ಸೊ ಎಷ್ಟೋ ಥರ ಬೇರೆ ಬೇರೆ ಅರ್ಥಗಳಿದೆ. ಅದಕ್ಕೋಸ್ಕರ ಸೊ ಯಮರಾಜ ಯಮದೂತರಿಗೆ ಹೇಳ್ತಾರೆ. ನಾವು ಇದರಲ್ಲಿ ಮಹಾಭಾರತದಲ್ಲಿ ಹೇಳಿದ್ವಿ, ಮಹಾಭಾರತದಲ್ಲಿ ಯಕ್ಷ ಪ್ರಶ್ನದಲ್ಲಿ ಯುಧಿಷ್ಠಿರ ಮಹಾರಾಜರಿಗೆ ಪ್ರಶ್ನೆ ಕೇಳಲಾಗಿತ್ತು, ಧರ್ಮದ ತತ್ವಗಳು ಎಲ್ಲಿರುತ್ತೆ, ಯಾರ ಹತ್ರ ಯಾರ ಹತ್ರ ಯಾರಿಂದ ನಾವು ತಿಳ್ಕೊಬೋದು, ಯಾರ ಯಾರಿಗೆ ಗೊತ್ತಿರುತ್ತೆ ಅದ್ರ ಬಗ್ಗೆ ಧರ್ಮದ. ಅವಾಗ ಹೇಳಿದ್ರು, ತರ್ಕೋ ಪ್ರತಿಷ್ಠೋ ಶ್ರುತಯೋ ವಿಭಿನ್ನೋ ನಾಸಾ ವೃಷಿರ್ಯಸ್ಯ ಮತನ್ನ ಭಿನ್ನಂ ಧರ್ಮಸ್ಯ ತತ್ವ ನಿಹಿತಂ ಗುಹಾಯ ಮಹಾಜನಯೇನ ಕೃತಾಸಕ್ತಃ. ಸೊ ಧರ್ಮತತ್ವಗಳು ಎಲ್ಲಿ, ಮಹಾಜನರ ಹೃದಯದ ಗುಹೆಗಳಲ್ಲಿ, ಗುಫಾಗಳಲ್ಲಿ. ರೈಟ್, ವಿ ಸೇ ನೋ ಗುಫಾ ಕೇವ್ಸ್. ಸೊ ಹೃದಯದ ಗುಹೆಗಳಲ್ಲಿ ಎಲ್ಲ ಅಡಗಿದೆ ಅಂತ ಹೇಳ್ತಾರೆ. ಸೊ ಮಹಾಜನ, ಯಾಕಂದರೆ ನಾವು ತರ್ಕೋ ಪ್ರತಿಷ್ಠ, ನಾವು ತರ್ಕ ಮತ್ತು ತರ್ಕ ವಿತರ್ಕ ಮಾಡೋದ್ರಿಂದ ನಾವು ಯಾವ ನಿಷ್ಕರ್ಷಕ್ಕೆ, ಯಾವ ಸಿದ್ಧಾಂತಕ್ಕೆ ನಾವು ಮುಟ್ಲಿಕ್ಕಾಗಲ್ಲ. ಸರ್ಕೋ ತರ್ಕೋ ಪ್ರತಿಷ್ಠ ಶ್ರುತಯೋ ವಿಭಿನ್ನ, ಎಷ್ಟೋ ವೇದಶಾಸ್ತ್ರಗಳಿದೆ, ಎಲ್ಲವನ್ನು ಅಧ್ಯಯನ ಮಾಡಿ ಅದರ ಅರ್ಥವನ್ನು ತಿಳ್ಕೊಳ್ಳೋದು ಅದು ಕಷ್ಟ. ಮತ್ತು ಎಲ್ಲ ಋಷಿಗಳು ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದರು. ಋಷಯೋ ನಾಸಾ ಋಷಿರ್ ಯಸ್ಯ ಮತಂ ನ ಭಿನ್ನಂ. ಶಿಲ ಪ್ರಭುಪಾದ ಹೇಳ್ತಾ ಇದ್ರು, ನೀವು ನಿಮ್ಮ ಭಿನ್ನ ಮತವನ್ನು ಪ್ರಸ್ತುತ ಮಾಡಲಿಲ್ಲ ಅಂದರೆ ನೀವು ಋಷಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯು ಕೆನಾಟ್ ಬಿ ಕಾಲ್ಡ್ ಆ್ಯಸ್ ಅ ಋಷಿ. ಋಷಿ ಅಂತ ಹೇಳಿ ಕರೆಸ್ಕೊಳ್ಳಿಕ್ಕೆ ಯೋಗ್ಯ ಯಾವಾಗ ಆಗ್ತೀವಿ ನಾವು, ನಮ್ಮದೊಂದು ಭಿನ್ನ ಮತ ನಾವು ಸ್ಥಾಪನೆ ಮಾಡಬೇಕು. ಬಟ್ ಬೇರೆ ಎಲ್ಲರೂ ತಮ್ಮ ತಮ್ಮ ಭಿನ್ನ ಅಭಿಪ್ರಾಯವನ್ನು ಮತವನ್ನು ಸ್ಥಾಪನೆ ಮಾಡೋದ್ರಿಂದ ಸತ್ಯ ಏನು, ಯಾರು ಹೇಳೋದು ಸತ್ಯ ಅಂತ ಹೇಳಿ. ಅದಕ್ಕೋಸ್ಕರ ನಾವು ಮಹಾಜನ ಪಥದಲ್ಲಿ ನಡಿಬೇಕು ಅಂತೇಳಿ ಯುಧಿಷ್ಠಿರ ಮಹಾರಾಜ ಹೇಳ್ತಾರೆ. ಅವ್ರು ಯಾರು ಮಹಾಜನ ಯಾರು, ಅವ್ರ ಬಗ್ಗೆ ಇಲ್ಲಿ ಯಮರಾಜರು ಹೇಳ್ತಾರೆ ಭಾಗವತದಲ್ಲಿ. ಸ್ವಯಂಭೂ ನಾರದ ಶಂಭು ಕುಮಾರೋ ಕಪಿಲೋ ಮನು ಪ್ರಹ್ಲಾದೋ ಜನಕೋ ಭೀಷ್ಮೋ ಬಲೀರ್ವಯ್ಯಾ ಸಖೀರ್ವಯಂ ದ್ವಾದಶೇ ವಿಜಾನೀಮೋ ಧರ್ಮಂ ಭಾಗವತಂ ಭಟಾಹ ಗುಹ್ಯಂ ವಿಶುದ್ಧಂ ದುರ್ಬೋಧಂ ಯಜ್ಞಾತ್ವಾಮೃತಮಶ್ನುತೆ. ಸೊ ಈ ಥರ ದ್ವಾದಶೈತೆ ವಿಜಾನೀಮೋ, ವಿಜಾನೀಮೋ ಅಂದರೆ ತಿಳ್ಕೋಬೇಕು ಅಂತೇಳಿ. ಈ 12 ಜನರು ಮಹಾಜನ ಅಂಥೇಳಿ ನೀವು ತಿಳ್ಕೋಬೇಕು ಅಂಥೇಳಿ ಯಮದೂತರಿಗೆ ಯಮರಾಜ್ ಹೇಳ್ತಾ ಇದ್ದಾರೆ. ಯಾರ್ಯಾರವರು, ಸ್ವಯಂಭೂ ಅಂದರೆ ಬ್ರಹ್ಮಾಜಿ, ನಾರದ ಮತ್ತು ಶಂಭು ಶಿವ, ಕುಮಾರ, 4 ಕುಮಾರಗಳಿದ್ದಾರಲ್ಲ ಬ್ರಹ್ಮದೇವರ ಮಕ್ಕಳು, ಕಪಿಲ ಆ್ಯಂಡ್ ಮನು, ಸ್ವಯಂಭೂ ಮನು, ಪ್ರಹ್ಲಾದ, ಜನಕೋ ಭೀಷ್ಮ, ಜನಕ ಮಹಾರಾಜ್, ಭೀಷ್ಮದೇವ, ಬಲಿ ಮತ್ತು ವೈಯಾಸಕಿ. ವೈಯಾಸಕಿ ಅಂದರೆ ಸುಖದೇವ
ಗೋಸ್ವಾಮಿ,
ಸುಖದೇವ ಗೋಸ್ವಾಮಿ, ಶುಕದೇವ್, ಶುಕಮುನಿ, ವೇದವ್ಯಾಸರ ಮಗ. ಇಲ್ಲಿ ಭಾಗವತದ ಅವರು ವಕ್ತ, ಅವರು ಭಾಗವತ ಹೇಳಿದ್ದೆ ಅವರು. ಮತ್ತು ವಯಂ ಅಂದರೆ ನಾವು. ಸೊ ಯಮರಾಜ್ 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 ಹೇಳ್ತಾರೆ ರಾಮತ್ರ ಮೈ ತಾಟ್ ಆಯ್. ಸೊ ಈ ಥರ 12 ಮಹಾಜನ ಇರ್ತಾರೆ. ಸೊ ಇವರು ಧರ್ಮದ ತತ್ವಗಳನ್ನು ತಿಳ್ಕೊಂಡಿದ್ದಾರೆ. ಮಹಾಜನರ ಶಿಕ್ಷಣಗಳು, ಬೋಧನೆಗಳು ಎಲ್ಲಿದೆ, ಯಾರು ಹೇಳ್ತೀರಾ? ಮಹಾಜನರ ಬೋಧನೆಗಳು ಎಲ್ಲಿದೆ, ಎಲ್ಲಿ ಕೊಟ್ಟಿದ್ದಾರೆ ಅವರ ಬೋಧನೆಗಳನ್ನು, ಯಾವ ಗ್ರಂಥದಲ್ಲಿ ಮಹಾಜನರ ಬೋಧನೆಗಳಿದೆ? ಶ್ರೀಮದ್ ಭಾಗವತ ಹೌದಲ್ಲ, ಎಲ್ಲ ಮಹಾಜನರು ಶ್ರೀಮದ್ ಭಾಗವತದಲ್ಲಿ ಅವರ ಬೋಧನೆಗಳನ್ನು ಕೊಟ್ಟಿದೆ. ಮೊದಲನೇ ಸ್ಕಂದದಲ್ಲಿ ಯಾವ ಮಹಾಜನ ಬೋಧನೆಗಳನ್ನು ಮಾಡಿದಾರೆ? ನಾರದ, ಭೀಷ್ಮದೇವ, ಶುಕದೇವ ಗೋಸ್ವಾಮಿ ಕಮ್ಸ್ ಇನ್ ಸೆಕೆಂಡ್ ಕ್ಯಾಂಟ್ ಥ್ರೂ ಔಟ್ ಭಾಗವತಂ ಹಿ ಸ್ಪೀಕ್ಸ್. ಈ ಥರ ನಾರದ, ಶಂಭು ಶಿವಜಿ 4 ಸ್ಕಂದದಲ್ಲಿ, ರುದ್ರಗೀತ ಅಂತ ಹೇಳಿದ್ರು. ಮತ್ತೆ ಕುಮಾರ ಅವರು ನಾಲ್ಕನೇ ಸ್ಕಂದದಲ್ಲಿ ಋತು ಮಹಾರಾಜರ ಶಿಕ್ಷಣ ಬೋಧನೆಗಳನ್ನು ಮಾಡಿದರು. ಕಪಿಲ ದೇವ್ ಮೂರನೇ ಸ್ಕಂದದಲ್ಲಿ ಆ್ಯಂಡ್ ಸ್ವಯಂಭೂ ಮನನು ಬೇರೆ ಬೇರೆ ಜಗದಲ್ಲಿ ಎಂಟನೇ ಸ್ಕಂದ ಐದನೇ ಸ್ಕಂದ ಅಂತ ಪ್ರಹ್ಲಾದ್ ಮಹಾರಾಜರ ಬೋಧನೆಗಳು ಏಳನೇ ಸ್ಕಂದದಲ್ಲಿದೆ. ಜನಕ ಮಹಾರಾಜ ಎಲ್ಲ ಹೇಳಿದ್ದಾರೆ. ಭೀಷ್ಮದೇವ ಮೊದಲನೇ ಸ್ಕಂದ, ಬಲಿ ಮಹಾರಾಜರು, ವಯಾಸಕೀರ್ ವಯಾಸಕಿ ಶುಕ್ರದೇವ ಗೋಸ್ವಾಮಿ, ಮತ್ತೆ ಯಮರಾಜ ಈ ಆರನೇ ಸ್ಕಂದದಲ್ಲಿ ಯಮದೇವರಿಗೆ ಬೋಧನೆಗಳನ್ನು ಮಾಡ್ತಾರೆ. ಈ ಥರ ಈ ಎಲ್ಲದು ಮಹಾಜನರ ಬೋಧನೆಗಳಲ್ಲೂ ಈ ಭಾಗವತದಲ್ಲಿ. ಸೊ ನಾನು ಭಗವದ್ಗೀತೆ ಬಗ್ಗೆ ಹೇಳ್ತಾ ಇದ್ದೆ. ಭಗವಂತ ಧರ್ಮದ ನಿಯಮಗಳನ್ನು ಭಗವಂತ ಕೊಡ್ತಾ ಇದ್ದೆ, ಹೌದಲ್ಲ? ಆ ಭಗವದ್ಗೀತದಲ್ಲಿ ಹೇಳಿದೆ. ಮತ್ತು ಭಾಗವತದಲ್ಲೂ ಎಲ್ಲ ಧರ್ಮಗಳ ಸೊ ನಿಯಮಗಳು ಧರ್ಮದ ವಾಸ್ತವಿಕ ಅರ್ಥ ಇದರಲ್ಲಿ ವರ್ಣನೆಯಾಗಿದೆ. ಸೊ ಯಾಕಂದರೆ ಇಲ್ಲಿ ದ್ವಾದಶ ಮಹಾಜನರು ಸೊ ಈ ಎಲ್ಲ ತಮ್ಮ ಬೋಧನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದಾದ ನಂತರ ಅವ್ರು ಹೇಳ್ತಾರೆ, ಧರ್ಮಂ ಭಾಗವತಂ ಭಟಾಹ ಗುಹ್ಯಂ ವಿಶುದ್ಧಂ ದುರ್ಬೋಧಂ. ಈ ಧರ್ಮದ ಗೂಢ ಇದು ಬಹು ಧರ್ಮದ ಅರ್ಥ ಬಹುತ ಗೂಢವಾಗಿದೆ ಅಂತ. ಧರ್ಮ ಅಂದರೆ ಏನಂತ ಹೇಳಿ ತಿಳ್ಕೊಳ್ಳೋದು ಈಗಿನ ಕಾಲದಲ್ಲಿ, ಹೌದಲ್ಲ? ಜನರು ಎಲ್ಲರೂ ಭ್ರಮಿತ ಆಗಿದಾರಲ್ಲ ವಾಸ್ತವಿಕ ಧರ್ಮ ಏನು ಅಂತ ಹೇಳಿ ತಿಳ್ಕೊಳ್ಳೋಕೆ. ಹಿಂದೂ ಮುಸ್ಲಿಂ ಕ್ರಿಶ್ಚನ್ ಹಿಂದೂ ಧರ್ಮದಲ್ಲಿ ಬೇರೆ ಬೇರೆ ಎಲ್ಲ ಬೇರೆ ಬೇರೆ ಥರ ಏನೇನೋ ಮಾಡ್ತಾ ಇರ್ತಾರೆ, ಹೌದಲ್ಲ? ಯಾರಿಗೂ ಧರ್ಮದ ಬಗ್ಗೆ ವಾಸ್ತವಿಕ ಧರ್ಮದ ಬಗ್ಗೆ ಯಾರಿಗೂ ಅರ್ಥ ಇಲ್ಲ. ಗುಹ್ಯಂ ವಿಶುದ್ಧಂ ದುರ್ಬೋಧಂ, ಧರ್ಮ ತುಂಬ ಗೂಢವಾಗಿದೆ ಮತ್ತು ದಿವ್ಯ. ವಿಶುದ್ಧಂ ಅಂದರೆ ಪೂರ್ಣವಾಗಿ ಶುದ್ಧ, ಈ ಭೌತಿಕ ಕಲ್ಮಶಗಳ ಪ್ರಭಾವ ಅದರ ಮೇಲೆ ಇರಲ್ಲ. ದುರ್ಬೋಧಂ, ದುರ್ಬೋಧಂ ಅಂದರೆ ಸರಳವಾಗಿ ಅದನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅಂತ, ನಾಟ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಸೊ ಆದರೆ ತಿಳ್ಕೊಂಡ್ರೆ ಏನಾಗುತ್ತೆ, ಅದನ್ನು ತಿಳ್ಕೊಳ್ಳೋ ಫಲ ಏನಾಗುತ್ತೆ, ಜ್ಞಾತ್ವ ಅಮೃತಂ ಅಶ್ನುತೆ. ಅದನ್ನು ತಿಳ್ಕೊಂಡ್ರೆ ಅಮೃತತ್ವವನ್ನು ನಾವು ಪಡಿಬೇಕು. ಸೊ ಈ ಥರ ಅದಕ್ಕೋಸ್ಕರ ಧರ್ಮವನ್ನು ತಿಳ್ಕೊಳ್ಳೋದು ತುಂಬ ಒಳ್ಳೆಯದು. ಸೊ ಅದಾದ ನಂತರ ಯಮರಾಜ ಹೇಳ್ತಾರೆ, ಏತಾವಾನೇವ ಲೋಕೇಸ್ಮಿನ್ ಪುಂಸಾಂ ಧರ್ಮ ಪರಸ್ಮೃತ ಭಕ್ತಿಯೋಗೋ ಭಗವತಿ ತನ್ನಾಮ ಗ್ರಹಣಾದಿಭಿ. ಸೊ ಏತಾವಾನ್ ಏವ ಲೋಕೇಸ್ಮಿನ್, ಸೊ ಈ ಜಗತ್ತಿನಲ್ಲಿ ಎಲ್ಲ ಜೀವಿಗಳು ಏನು ಮಾಡ್ಬೇಕಂದ್ರೆ, ಪುಂಸಾಂ ಅಂದರೆ ಎಲ್ಲ ಜೀವಿಗಳು ಧರ್ಮಂ ಪರಸ್ಮೃತ, ಸರ್ವೋಚ್ಚ ಧರ್ಮವನ್ನು ಸ್ವೀಕಾರ ಮಾಡಬೇಕು. ಬೇರೆ ಬೇರೆ ಸ್ಥರದಲ್ಲಿ ಧಾರ್ಮಿಕ ನಿಯಮಗಳಿರುತ್ತೆ. ಸರ್ವೋಚ್ಚವಾದ ಧರ್ಮ ಅಂದರೆ ಧರ್ಮ ಪರ, ಪರ ಅಂದರೆ ಸರ್ವೋಚ್ಚವಾದದ್ದು. ಧರ್ಮ ಪರಸ್ಮೃತ ಭಕ್ತಿಯೋಗೋ ಭಗವತಿ, ಭಗವಂತನನ್ನು ಭಕ್ತಿಯೋಗದಲ್ಲಿ ಆರಾಧನೆ ಮಾಡುವುದೇ ಸರ್ವೋಚ್ಚ ಧರ್ಮ. ಎಲ್ಲರೂ ಇದನ್ನು ಸ್ವೀಕಾರ ಮಾಡಬೇಕು. ಸೊ ಭಕ್ತಿಯೋಗದಲ್ಲಿ ಬೇರೆ ಬೇರೆ ಕಾರ್ಯಗಳಿರುತ್ತೆ. ಇದರಲ್ಲಿ ಇಲ್ಲಿ ಧರ್ಮರಾಜ ಏನು ಹೇಳ್ತಾ ಇದ್ದಾರೆ ಅಂದರೆ, ತನ್ನಾಮ ಗ್ರಹಣಾದಿಬಿಹಿ, ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡೋದು. ಆದಿಬಿಹಿ ಅಂದರೆ ಸೊ ಭಗವಂತರ ಭಕ್ತರ ಸಂಘ ಮಾಡೋದು, ಭಗವಂತನ ಪ್ರಸಾದವನ್ನು ಸ್ವೀಕಾರ ಮಾಡೋದು, ಮತ್ತು ಗೀತಾ ಮತ್ತು ಭಾಗವತದಿಂದ ಶ್ರವಣ ಮಾಡೋದು. ಆದಿಬಿಹಿ ಅಂದರೆ ಈ ಎಲ್ಲ ಕಾರ್ಯಗಳು ಇದರಲ್ಲಿ ಬರುತ್ತೆ. ಇದು ಭಕ್ತಿಯೋಗ, ಇದೇ ಸರ್ವೋಚ್ಚ ಧರ್ಮ ಅಂತೇಳಿ ಧರ್ಮರಾಜ ಹೇಳ್ತಾ ಇದ್ದಾರೆ ಇಲ್ಲಿ ಭಾಗವತದಲ್ಲಿ. ಮತ್ತು ಈ ಎಲ್ಲ ಧಾರ್ಮಿಕ ಈ ಭಕ್ತಿ ಯೋಗದಲ್ಲಿನೂ ಬೇರೆ ಬೇರೆ ಕಾರ್ಯಗಳಿರುತ್ತೆ. ಅದರಲ್ಲೂ ನಾಮೋಚ್ಚಾರಣೆ ಮಾಡುವುದು ತುಂಬ ಶ್ರೇಷ್ಠವಾದ. ನಾಮೋಚ್ಚಾರಣ ಮಹಾತ್ಮ್ಯಂ ಹರೇ ಪಶ್ಯತ ಪುತ್ರಕಾಹ ಅಜಾಮಿಲೋಪಿ ಏನೈವ ಮೃತ್ಯುಪಾಶಾದ ಮುಚ್ಚತ. पुत्रकः हे हे पुत्ररे ಸೇವಕರಿಗೆ ಏನು ಹೇಳ ಪುತ್ರ ಅಂತ ಹೇಳ್ತಾರೆ ಧರ್ಮರಾಜ ಹೇಳ್ತಾರೆ ನಾಮೋಚ್ಚಾರಣ ಮಹಾತ್ಮ್ಯ ಸೊ ಈ ನಾಮ ಉಚ್ಚಾರಣೆ ಮಾಡುವುದ ಮಹತ್ವ ಏನು ಸ್ವಲ್ಪ ನೋಡು ನೋಡು ಅಂತ ಹೇಳ್ತಾರೆ ಏನಾದ್ರ ಮಹತ್ವ ಅಜಾಮಿಲೋಪಿ ಏನೈವ ಮೃತ್ಯು ಪಾಶಾತ್ ಅಮುಚ್ಛತೆ ಅಜಾಮಿಲೋ ಅಪಿ 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 ಶಬ್ದದ ಅರ್ಥ ಏನಂದ್ರೆ ಅಜಾಮಲದಂತ ವ್ಯಕ್ತಿನೂ ಅವನು ಎಂಥ ವ್ಯಕ್ತಿ ಇದ್ದವನು ಎಲ್ಲ ಥರ ಪಾಪಗಳನ್ನು ಮಾಡಿದ್ದವನು ಸೊ ಏನೈವ ಮೃತ್ಯು ಪಾಶಾದ ಅಮುಚ್ಛತೆ ಮೃತ್ಯು ಪಾಶದಿಂದ ಮುಕ್ತ ಆಗಿದ್ದ ಅಂತ ಹೇಳಿ ಇಲ್ಲಿ ಹೇಳಿದೆ ಇದು ಮಹತ್ವದ ನಾಮದ ಮಹತ್ವ ಏತಾವತಾಲಂಬಗನಿರಹರ್ ನಾಯ ಪುಂಸಾಂ ಸಂಕೀರ್ತನಂ ಭಗವತೋ ಗುಣಕರ್ಮ ನಾಮ್ನಾಂ ವಿಕೃಷ್ಯ ಪುತ್ರಂ ಮಗವಾನ್ ಯದಜಾಮಿ ಲೋಪಿ ನಾರಾಯಣೇತಿ ಮ್ರಿಯಮಾನ ಇಹಾಯ ಮುಕ್ತಿಂ ಏತಾವತ ನೀವು ಏನು ತಿಳ್ಕೋಬೇಕು ಅಟ್ಲೀಸ್ಟ್ ಅಂದರೆ ಏನು ಕನಿಷ್ಠವಾಗಿ ಏನು ತಿಳ್ಕೊಬೇಕಂದ್ರೆ ಭಗವಂತನ ನಾಮ ಉಚ್ಚಾರಣೆ ಮಾಡೋದ್ರಿಂದ ಎಲ್ಲ ಪಾಪಗಳಿಂದ ಒಬ್ಬ ವ್ಯಕ್ತಿ ಮುಕ್ತ ಆಗ್ತಾರೆ ಇದೇ ಒಂದು ಈ ಕಾರ್ಯನೇ ಎಲ್ಲ ಕಡೆ ಹೇಳಿ ಎಲ್ಲ ವೇದಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಈ ಭಗವಂತನ ನಾಮವನ್ನು ಚೆನ್ನಾಗಿ ಉಚ್ಚಾರಣೆ ಮಾಡಲಿಲ್ಲ ಅಂದ್ರೂ ಒಳ್ಳೆ ಥರ ಶಬ್ದೋಚ್ಚಾರಣೆ ಪ್ರೊನೌನ್ಸಿಯೇಷನ್ ಹೌದಲ್ಲ ಶಬ್ದೋಚ್ಚಾರಣೆ ಮಾಡಲಿಲ್ಲ ಅಂದ್ರೂ ಸೊ ಭೌತಿಕ ಭವಬಂಧನದಿಂದ ಒಬ್ಬ ವ್ಯಕ್ತಿ ಮುಕ್ತ ಆಗ್ತಾನೆ ಅಂತ ಹೇಳ್ತಾರೆ ಇದಕ್ಕೋಸ್ಕರ ಅಜಾಮಿಲ ಉದಾಹರಣೆ ಅಂತ ಹೇಳ್ತಾರೆ ಅಜಾಮಿಲ ಎಕ್ಸ್ಟ್ರೀಮ್ಲಿ ಸಿನ್ಫುಲ್ ಅಂದರೆ ತುಂಬ ಪಾಪಿ ಆದ್ರೂ ಮೃತ್ಯುವಿನ ಸಮಯದಲ್ಲಿ ಭಗವಂತನ ನಾಮ ಉಚ್ಚಾರಣೆ ಮಾಡಿದ್ದ ವಾಸ್ತವಿಕವಾಗಿ ಭಗವಂತನ ಕರಲಿಲ್ಲ ಅವನು ತಮ್ಮ ಮಗನನ್ನು ಕರೆದಿದ್ದ ಅವನು ಸೊ ಬಟ್ ಭಗವಂತನ ನಾಮ ಉಚ್ಚಾರಣೆ ಮಾಡೋದಕ್ಕೋಸ್ಕರ ಸೊ ಇದರಿಂದ ಮುಕ್ತ ಆಗ್ತಾರೆ ಅವರು ಸೊ ಅದಾದ ನಂತರ ಒಂದು ಇನ್ನೊಂದು ಶ್ಲೋಕದಲ್ಲಿ ಹೇಳಿದರು ಪ್ರಾಯೇನ ವೇದ ತದಿದಂ ನ ಮಹಾಜನೋಯಂ ದೇವ್ಯಾ ವಿಮೋಹಿತ ಮತಿರ್ಬತ ಮಾಯಾಲಂ ತ್ರಯ್ಯಾಂ ಜಡಿಕೃತ ಮತಿರ್ಮಧು ಪುಷ್ಪಿತಾಯಾಂ ವೈತಾನಿಕೇ ಮಹತಿ ಕರ್ಮಣಿ ಯುಜ್ಯಮಾನಃ ಸೊ ಪ್ರಾಯೇಣ ವೇದ ತದಿದಂ ನ ಮಹಾಜನೋಯಂ ಸೊ ಪ್ರಾಯೇಣ ವೇದ ತದಿದಂ ನ ಮಹಾಜನೋಯಂ ಈ ಮಾರ್ಗವನ್ನು ಮಹಾಜನರು ಕೊಟ್ಟಿದ್ದಾರೆ ಆದರೆ ಪ್ರಾಯೇಣ ಪ್ರಾಯ್ ಅಂದರೆ ಮೋಸ್ಟ್ಲಿ ಇದನ್ನು ಯಾರು ತಿಳ್ಕೊಳ್ಳಲ್ಲ ಅಂತ ಹೌದಲ್ಲ ಯಾರಿಗೂ ಸರಳ ಮಾರ್ಗ ಬೇಕಾಗಿಲ್ಲ ಯಾರಿಗೂ ಏನು ಬೇಕಂದರೆ ಒಂದು ಭಾರಿ ಕಷ್ಟಕರ ಧಾರ್ಮಿಕ ರೀತಿ ರಿವಾಜುಗಳನ್ನು ಹೇಳಿದರೆ ಅವರು ಮಾಡಲಿಕ್ಕೆ ತಯಾರಾಗ್ತಾರೆ ಅವರು ವಿಶೇಷವಾಗಿ ಇಲ್ಲಿ ಏನು ಹೇಳಿದೆ ಅಂದರೆ ಈ ಮಹಾಜನರು ಕೊಟ್ಟ ಮಾರ್ಗವನ್ನು ಎಷ್ಟೋ ವೇದ ಅನುಯಾಯಿಗಳನ್ನು ಇದನ್ನು ತಿಳ್ಕೊಳ್ಳಲ್ಲ ಅಂತ ಸೊ ವೇದದ ಅನುಯಾಯಿಗಳಲ್ಲಿ ಅವರು ಬೇರೆ ಬೇರೆ ಥರ ಕರ್ಮಕಾಂಡ ಕಾರ್ಯಗಳನ್ನು ಜ್ಞಾನಕಾಂಡ ಕಾರ್ಯಗಳನ್ನು ಈ ಥರ ಬೇರೆ ಬೇರೆ ಕಾರ್ಯಗಳನ್ನು ಎಷ್ಟೋ ಧಾರ್ಮಿಕ ರೀತಿ ರಿವಾಜುಗಳನ್ನು ಮಾಡ್ತಾ ಇರ್ತಾರೆ ಅವರು ಹೌದಲ್ಲ ಬೇರೆ ಬೇರೆ ಥರ ಪೂಜೆ ಹೋಮ ಯಜ್ಞ ಸೊ ಈಗ ನೋಡಿ ಇವೆಲ್ಲ ರೀತಿ ಧಾರ್ಮಿಕ ರೀತಿ ರಿವಾಜುಗಳನ್ನು ವೇದಶಾಸ್ತ್ರಗಳಲ್ಲೇ ಹೇಳಿದೆ ಆದ್ರೂ ಅದರಲ್ಲಿ ಸಾರ ಏನು ಅಂತ ಹೇಳಿ ತಿಳ್ಕೊಳ್ಬೇಕು ಅದನ್ನು ಮಹಾಜನ ಕೊಡ್ತಾರೆ ಸೊ ವೇದಶಾಸ್ತ್ರಗಳಲ್ಲಿ ಧಾರ್ಮಿಕ ನಿಯಮಗಳಲ್ಲಿ ಎಲ್ಲ ಧಾರ್ಮಿಕ ನಿಯಮಗಳ ಸಾರವನ್ನು ಈ ಮಹಾಜನ ಹೇಳ್ಕೊಡ್ತಾರೆ ಯಮರಾಜ್ ಹೇಳ್ಕೊಡ್ತಾರೆ ಸೊ ಬಟ್ ಜನರು ಇದನ್ನು ಬಿಟ್ಟು ಏನು ಮಾಡ್ತಾರಂದರೆ ಬೇರೆ ಬೇರೆ ಅನ್ಯ ಧಾರ್ಮಿಕ ರೀತಿ ರಿವಾಜುಗಳನ್ನು ಮಾಡ್ತಾರೆ. ಅವರು ಇಲ್ಲಿ ತ್ರಯ್ಯಾಂ ಜಡೀಕೃತ ಮತಿ ಮಧುಪುಷ್ಪಿತಾಯಾಮ್. ಸೊ ತ್ರಯ್ಯಾಂ ತ್ರಯ್ಯಾಮ್ ಮತಲಬು ತ್ರಯ್ಯಾಮ್ ಅಂದರೆ ಮೂರು ವೇದಗಳಲ್ಲಿ, ಸೊ ಋಗ್ವೇದ, ಸಾಮವೇದ ಮತ್ತು ಅಥರ್ವ ವೇದಗಳಲ್ಲಿ, ಈ ಮೂರು ವೇದಗಳಲ್ಲಿ ವಿಶೇಷವಾಗಿ ಈ ಎಲ್ಲ ಕರ್ಮಕಾಂಡ ವಿಧಿಗಳನ್ನು ವರ್ಣನೆ ಮಾಡಿದ್ದಾರೆ. ಮತ್ತು ಬೇರೆ ಬೇರೆ ಧರ್ಮಶಾಸ್ತ್ರಗಳಲ್ಲಿ ಯಜ್ಞವಲ್ಕ್ಯ ಸಂಹಿತ, ಜೈಮಿನಿ, ಜೈಮಿನಿ ವಾಸ್ ಅ ಟೀಚರ್ ಆಫ್ ಕರ್ಮಕಾಂಡ. ಸೊ ಕರ್ಮಕಾಂಡವನ್ನು ವೇದವ್ಯಾಸರ ಶಿಷ್ಯನೇ ಜೈಮಿನಿ, ಆದರೂ ಕರ್ಮಕಾಂಡದ ಮೇಲೆ ಜಾಸ್ತಿ ಜೋರು ಕೊಟ್ಟರು ಅವರು. ಸೊ ಇವರೆಲ್ಲ ಅವರ ಬುದ್ಧಿ ಏನಾಗಿದೆ ಅಂದರೆ ತ್ರಯ್ಯಾಂ ಜಡೀಕೃತ ಮತಿರ್ ಮತೀರ್, ಅವ್ರ ಬುದ್ಧಿ ಮನಸ್ಸು ಮತ್ತು ಬುದ್ಧಿ ಮಧುಪುಷ್ಪೀಯ ಪುಷ್ಪಿತಾಯಾಮ್, ಈ ಮೂರು ವೇದಗಳಲ್ಲಿ ಮಧುಪುಷ್ಪಿತಾಯಾಮ್ ಅಮೃತದಂಥ ಮಧುರ ಪುಷ್ಪದ ಪುಷ್ಪ ವಾಕ್ಯಗಳಿದೆ. ಈ ಥರ ಈ ಧಾರ್ಮಿಕ ರೀತಿ ರಿವಾಜ ಮಾಡೋದ್ರಿಂದ ನಿನಗೆ ಈ ಫಲ ಸಿಗುತ್ತೆ ಅಂಥೇಳಿ ಬೇರೆ ಬೇರೆ ಭೌತಿಕ ಫಲಗಳ ಬಗ್ಗೆ ವರ್ಣನೆ ಆಗಿದೆ. ಅದನ್ನು ಓದಿದ ಕೇಳಿದ ನಂತರ ಇವ್ರಿಗೆಲ್ಲ ಏನಾಗುತ್ತೆ ಅಂದರೆ ಇದು ಅಮೃತ ಸಮಾನವಾಗಿ ಅನಿಸುತ್ತೆ, ಮಧುಪುಷ್ಪಿತಾಯಾಮ್ ಅಂತೇಳಿ. ಸೊ ಅದಕ್ಕೋಸ್ಕರ ಇವರು ಯಾವಾಗಲೂ ಏನು ಮಾಡ್ತಾ ಇರ್ತಾನೆ, ವೈತಾನಿಕೆ ಮಹತಿ ಕರ್ಮಣಿ ಯುಜ್ಯಮಾನ, ವೈತಾನಿಕೆ ಮಹತಿ ಕರ್ಮಣಿ ಯುಜ್ಯಮಾನ, ದೊಡ್ಡ ದೊಡ್ಡ ಬೇರೆ ಬೇರೆ ಥರ ಮಹತಿ ಕರ್ಮಣಿ ಅಂದರೆ ಕರ್ಮಗಳನ್ನು ಮಾಡ್ತಾ ಇರ್ತಾರೆ, ದೊಡ್ಡ ದೊಡ್ಡ ಯಜ್ಞ ಮಾಡೋದು, ದೊಡ್ಡ ದೊಡ್ಡ ಬೇರೆ ಬೇರೆ ಥರ ಪೂಜೆ ಪುನಸ್ಕಾರ ಮಾಡೋದು. ಸೊ ಈ ಥರ ಅವರು ಮಾಡ್ತಾ ಇರ್ತಾರೆ. ಈ ಶ್ಲೋಕ ತುಂಬ ಮಹತ್ವಪೂರ್ಣ. ಈಗ ನೋಡಿ ಭಾರತದಲ್ಲಿನೂ ತುಂಬ ಬೇರೆ ಬೇರೆ ಥರ ಪೂಜೆ ಪುನಸ್ಕಾರ ಯಜ್ಞ ಮಾಡೋದು ಇದರಲ್ಲಿ ತೊಡಗಿರ್ತಾರಲ್ಲ ಜನರು. ಹಾಂ ಹೌದು. ಸೊ ಈ ಭಾವಾರ್ಥದಲ್ಲಿ ಶಿಲಾ ಪ್ರಭುಪಾದ ವರ್ಣನೆ ಮಾಡ್ತಾ ಇದ್ದಾರೆ. ಈ ಭಾವಾರ್ಥ ಬರೆಯೋಕ್ಕಿಂತ ಜಸ್ಟ್ ಮುಂಚೆ ನಮ್ಮ ಬೃಂದಾವನದಲ್ಲಿ ಕೃಷ್ಣ ಬಲರಾಮ್ ದೇವಸ್ಥಾನ ಇದೆ ಅಲ್ಲೇ, ಅದರ ಉದ್ಘಾಟನೆ ಆಗಿತ್ತು. ಸೊ ಉದ್ಘಾಟನೆ ಆದಾಗ ಅಲ್ಲಿ ಲೋಕಲ್ ಅಲ್ಲಿ ಬ್ರಾಹ್ಮಣರು ಇರ್ತಾರಲ್ಲ, ಬ್ರಾಹ್ಮಣರಿಗೆ ಕರೆದು ಅಲ್ಲಿ ಉದ್ಘಾಟನೆ ಹೋಮ ಮತ್ತು ಬೇರೆ ಬೇರೆ ಇದನ್ನು ಮಾಡಿದ್ದು. ಸೊ ಅದರ ಜೊತೆ ಭಕ್ತರು ಏನು ಮಾಡಿದರು, ಹರಿನಾಮ ಸಂಕೀರ್ತನೆ ಮಾಡಿದರು. ಸೊ ಪ್ರಭುಪಾದ ಹೇಳ್ತಾರೆ, ನಾವು ಆ ಎಲ್ಲ ಹೋಮ ಮತ್ತು ಬೇರೆ ಬೇರೆ ಧಾರ್ಮಿಕ ರೀತಿ ರಿವಾಜಗಳನ್ನು ಏಕೆ ಮಾಡಿದ್ವಿ ಅಂದರೆ ಅಲ್ಲಿ ಅಲ್ಲಿ ಬೃಂದಾವನದಲ್ಲಿರುವ ಬ್ರಾಹ್ಮಣ ಜನರು ಅವರು ಸ್ವೀಕಾರ ಮಾಡಬೇಕು, ಓ ಇದು ಒಳ್ಳೆ ಉದ್ಘಾಟನೆ ಆಯಿತು ಅಂತೇಳಿ. ಬಟ್ ವಾಸ್ತವಿಕ ಉದ್ಘಾಟನೆ ಏನಂದರೆ ಭಗವಂತನ ನಾಮ ಸಂಕೀರ್ತನೆ ಅಂತೇಳಿ ಪ್ರಭುಪಾದ ಹೇಳ್ತಾರೆ ಈ ತಾತ್ಪರ್ಯದಲ್ಲಿ. ಸೊ ಭಗವಂತನ ನಾಮ ಸಂಕೀರ್ತನೆ ಮಾಡೋದು ಪ್ರಮುಖ ಧಾರ್ಮಿಕ ಕಾರ್ಯ ಈ ಜಗತ್ತಿನಲ್ಲಿ. ಸೊ ಅದನ್ನು ತಿಳ್ಕೊಬೇಕಂತೇಳಿ ಹೇಳ್ತಾರೆ. ಆದರೆ ನಾವು ಬೇರೆ ಬೇರೆ ಧಾರ್ಮಿಕ ರೀತಿ ರಿವಾಜಗಳನ್ನು ಮಾಡ್ಬೋದು ಮತ್ತು ವಿಗ್ರಹ ಪೂಜೆ ಮಾಡ್ಬೋದು, ಕಲಿಯುಗದಲ್ಲಿ ಹರಿನಾಮ ಸಂಕೀರ್ತನೆ ಸಾಕು. ಆದರೂ ನಾವು ಯಾವಾಗಲೂ ನಾವು ಹರಿನಾಮ ಸಂಕೀರ್ತನೆ ಮಾಡಲಿಕ್ಕೆ ನಮ್ಗೆ ಆಗದೇ ಇರ್ಬೋದು. ಅದಕ್ಕೋಸ್ಕರ ನಮ್ಮ ಇಂದ್ರಿಯಗಳನ್ನು ನಮ್ಮ ಸಮಯ ಎಲ್ಲ ಅದನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸ್ಲಿಕ್ಕೆ ನಾವು ಬೇರೆ ಬೇರೆ ವಿಗ್ರಹ ಆರಾಧನೆ ಈ ಥರ ಮಾಡ್ಬೋದು. ಬಟ್ ಹರಿನಾಮ ಸಂಕೀರ್ತನೆ ಅಷ್ಟೇ ನಮಗೆ ಜೀವನವನ್ನು ಪರಿಪೂರ್ಣ ಮಾಡಲಿಕ್ಕೆ ಸಾಕು. ಸೊ ಈ ಭಾವಾರ್ಥದಲ್ಲಿ ಅದಕ್ಕೋಸ್ಕರ ಹೇಳಿದೆ. ಜೀವ ಗೋಸ್ವಾಮಿ ಮತ್ತು ಭಕ್ತಿ ಸಿದ್ಧಾಂತ ಸರಸ್ವತ ಠಾಕೂರ್ ಹೇಳ್ತಾರೆ, ನಮ್ಮ ದೇವಸ್ಥಾನಗಳಲ್ಲೂ ನಾವು ಹರಿನಾಮ ಸಂಕೀರ್ತನೆ ಮಾಡಿದರೆ ಸಾಕಾಗತ್ತೆ, ಬಟ್ ಆದರೂ ಭಕ್ತರಿಗೆ ಒಂದು ಅವರ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸ್ಲಿಕ್ಕೆ ಮತ್ತು ಶುದ್ಧತೆಯನ್ನು ಉಳಿಸ್ಕೊಳ್ಳಿಕ್ಕೆ ಈ ಥರ ವಿಗ್ರಹ ಆರಾಧನೆಯನ್ನು ಹೇಳಿದೆ. ಸೊ ಜೀವ ಗೋಸ್ವಾಮಿ ಅದಕ್ಕೋಸ್ಕರ ಹರಿನಾಮ ಸಂಕೀರ್ತನ ಜೊತೆ ವಿಗ್ರಹ ಆರಾಧನೆಯನ್ನು ಮಾಡಬೇಕು ಅಂತ ಹೇಳಿ ಹೇಳಿದ್ದಾರೆ. ಮತ್ತು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ನೀವು ನೋಡಿದರೆ ಗೌಡಿಯಮ್ಮ ಠ ಆ ಲೋಗೋ ಇರುತ್ತಲ್ಲ, ಲೋಗೋ ಲೋಗೋ ನಮ್ಮ ಇಸ್ಕಾನ್ ಲೋಗೋ ಇದೆಯಲ್ಲ ಅದು ಲೋಟಸ್, ಆ ಥರ ಗೌಡಿಯಮ್ಮ ಲೋಗೋನಲ್ಲಿ ಅವರು ಎರಡು ಒಂದು ಕಡೆ ಮೃದಂಗ ಮತ್ತು ಕರ್ತಾಲ್ ಚಿತ್ರ ಇದೆ, ಇನ್ನೊಂದು ಕಡೆ ಆರ್ತಿ ಪ್ಲೇಟ್ ಇದೆ. ವಿಗ್ರಹ ಆರಾಧನೆ ಮಾಡಲಿಕ್ಕೆ ಆರತಿ ಮಾಡುವ ಪ್ಲೇಟೂ ಇದೆ ಇನ್ನೊಂದು ಕಡೆ. ಈ ಥರ ಆ ಲೋಗೋನಲ್ಲಿ ಎರಡು, ನಾವು ಹೇಗೆ ಪಂಚರಾತ್ರಿಕ ವಿಧಿ ಮತ್ತು ಭಾಗವತ ವಿಧಿ ಸಂಕೀರ್ತನವನ್ನು ವಿಧಿಯನ್ನು ಎರಡೂ ಪಾಲನೆ ಮಾಡ್ತೀವಿ ಅಂಥೇಳಿ ಮಾಡ್ಬೇಕಂತೇಳಿ ಅದರಲ್ಲಿ ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಸೊ ಇವತ್ತು ಎಲ್ಲ ಈ ಎಲ್ಲ ಭಕ್ತರು ಇಲ್ಲಿ ಬಂದಿದ್ದಾರೆ, ಬಂದು ಹರಿನಾಮ ಸಂಕೀರ್ತನ ಮಾಡಿದರು. ಸೊ ಈ ಮನೆ ಓಪನಿಂಗ್ ಇವತ್ತು ಪೂರ್ತಿ ಆಯಿತು. ಇವತ್ತು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ರಾಮ. ಏನಾದರೂ ಪ್ರಶ್ನೆ?
ಜ್ಞಾನಯೋಗ, ಕರ್ಮಯೋಗ, ಭಕ್ತಿಯೋಗ ಅಲ್ಟಿಮೇಟ್ಲಿ ಜ್ಞಾನ ಆಗಬೇಕು, ನಮ್ಮ ಮುಕ್ತಿ ಇಲ್ಲ ಅಂತ ಅರ್ಥ.
ಸೊ ಆದರೆ ಭಗವದ್ಗೀತೆಯಲ್ಲಿ ಭಗವಂತ ಭಕ್ತಿ ಯೋಗಕ್ಕೆ ಮಹತ್ವ ಕೊಡ್ತಾರೆ. ಅಂತಿಮವಾಗಿ ನಮ್ಮ ಜ್ಞಾನನೇ ನಮ್ಮನ್ನು ನಿಯಮಗಳಿಂದ, ಕರ್ಮದ ಅಥವಾ ಪ್ರಕೃತಿಯ ನಿಯಮಗಳ ಜಟಿಲದಿಂದ ಮುಕ್ತಿ ಮಾಡಲ್ಲ. ನಾವೆಲ್ಲರೂ ಈಗ ಇದು ಭೌತಿಕ ಪ್ರಕೃತಿಯ ನಿಯಮಗಳಲ್ಲಿ ಬಂಧಿತರಾಗಿದ್ದೀರಲ್ಲ, ಹೌದಲ್ಲ? ಈ ಜಗತ್ತಿನಲ್ಲಿ ಜನ್ಮ ಮೃತ್ಯು ಜರ ವ್ಯಾಧಿ ಇದೆ, ಈಗ ನಾವೆಲ್ಲ ಅದರ ಅನುಭವ ಮಾಡ್ತಾ ಇದ್ದೀವಿ. ನಮಗೆಲ್ಲ ಬೇಡ ಇದು, ಅದಕ್ಕೆ ಮುಕ್ತಿ ಬೇಕಲ್ಲ ನಮಗೆ. ಸೊ ಅದಕ್ಕೋಸ್ಕರ ಭಗವಂತ ಏನು ಹೇಳ್ತಾ ಇದ್ದಾರೆ ಅಂದರೆ, ಭೌತಿಕ ಪ್ರಕೃತಿ ತುಂಬ ಜಟಿಲವಾದದ್ದು, ತುಂಬ ಕಷ್ಟಕರ, ಅದನ್ನು ಪಾರ್ ಮಾಡೋದು ತುಂಬ ಕಷ್ಟ. ಸೊ ದೈವೀಯೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಏ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿದೆ. ಸೊ ದೈವೀಯೇಷ ಗುಣಮಯಿ ಮಮ ಮಾಯಾ ದುರತ್ಯಯ, ಮಮ ಮಾಯಾ ಅಂದರೆ ನನ್ನ ಮಾಯಾಶಕ್ತಿ ತುಂಬ ಜಟಿಲವಾದದ್ದು, ಅದನ್ನು ಪಾರ್ ಮಾಡೋದು ತುಂಬ ಕಷ್ಟ. ಸೊ ಮಾಮೇವ ಏ ಪ್ರಪದ್ಯಂತೆ, ನನಗೆ ಯಾರು ನನ್ನಲ್ಲಿ ಶರಣಾಗಿ ಬರ್ತಾರೆ, ಶರಣಾಗತಿ ಅಂದರೆ ಭಕ್ತಿ ಯೋಗ, ಭಕ್ತಿ ಯೋಗದಲ್ಲಿ ಭಕ್ತಿ ಮೇಲೆ ಭಗವಂತನ ಭಕ್ತಿ ಮಾಡೋದ್ರಲ್ಲಿ ಮಾಯಾಮೇತಾಂ ತರಂತಿದೆ, ಅವರು ಮಾಯಾದಿಂದ ಪಾರಾಗ್ತಾರೆ, ಮಾಯಾ ಪಾರ ಮಾಡ್ತಾರೆ. ಸೊ ಗುಣಮಯಿ ಮಾಯಾನ್ನ ಗುಣಮಯಿ ಅಂಥೇಳಿ ವರ್ಣನೆ ಮಾಡಿದ್ದಾರೆ ಭಗವಂತ. ಗುಣ ಅಂದರೆ ಈ ಸತ್ವ ರಜ ತಮ, ಮತ್ತು ಸಂಸ್ಕೃತ ಶಬ್ದದ ಗುಣ ಶಬ್ದದ ಅರ್ಥ ಹಗ್ಗ ರೋಪ್. ನಾವೆಲ್ಲರೂ ಈ ಸತ್ವ ರಜ ತಮ ಅನ್ನುವ ಹಗ್ಗದಿಂದ ಗುಣಗಳಿಂದ ಕಟ್ಟಿ ನಾವೆಲ್ಲ ಬಂಧಿಸಲ್ಪಟ್ಟಿದ್ದೇವೆ. ಯಾರು ಈ ಗುಣಗಳಿಂದ ಮೇಲೆ ಇದ್ದಾರೆ, ಹೊರ ಇದ್ದಾರೆ, ಅವರೇ ನಮ್ಮನ್ನು ಯಾರು ಅವರಿಂದ ಮುಕ್ತಿದ್ರ ಅವರೇ ನಮ್ಮನ್ನು ಬಿಡಿಸ್ಬೋದು, ಹೌದಲ್ಲ? ನಮ್ಮನ್ನು ನಾವೇ ಬಿಡಿಸ್ಲಿಕ್ಕೆ ಆಗಲ್ಲಲ್ಲ, ನಮ್ಮನ್ನು ಕಟ್ಟಿದ್ರೆ, ಹೌದಲ್ಲ? ಅದಕ್ಕೋಸ್ಕರ ಭಗವಂತನೇ ನಮ್ಮನ್ನು ಬಿಡಿಸ್ಬೇಕು, ದೇವಿ ದೇವತೆಗಳನ್ನು ಬಿಡಿಸೋಕ್ಕಾಗಲ್ಲ. ಇವನ್ನ ಶಿವಜಿನೂ ಹೇಳ್ತಾರೆ. ಸೊ ಮುಕ್ತಿ ಪ್ರದಾತ ಸರ್ವೇಶಾಂ ವಿಷ್ಣು ರೇವಣ ಸಂಶಯ ಅಂತ ಪದ್ಮಪುರಾಣದಲ್ಲಿ ದುರ್ಗಾದೇವಿಗೆ ದೇವಿಗೆ ಹೇಳ್ತಾರೆ, ಮುಕ್ತಿ ಪ್ರದಾತ ಸರ್ವೇಶಾಂ ವಿಷ್ಣು ರೇವಣ ಸಂಶಯ, ಮುಕ್ತಿ ಕೊಡೋರು ವಿಷ್ಣುನ ಬಿಟ್ಟು ಬೇರೆ ಯಾರೂ ಇಲ್ಲ ಅಂತ. ಈ ಥರ ಮತ್ತು ಭಗವದ್ಗೀತ ಅಂತಿಮ ಉಪದೇಶ ಏನು? ಸರ್ವಧರ್ಮಾಂ ಪರಿತ್ಯಜ್ಯ ಮಾಮೇಕಂ ಶರಣಂ ಭಜ. ಭಗವಂತನ ಶರಣಲ್ಲಿ ಯಾರು ಹೋಗ್ತಾರೆ ಅವ್ರಿಗೆ ಭಗವಂತ ಏನು ಮಾಡ್ತಾರೆ, ನಾನು ರಕ್ಷಣೆ ಮಾಡ್ತೇನೆ ಅಂತೇಳಿ ಆಶ್ವಾಸನೆ ಕೊಡ್ತಾರೆ, ಹೌದಲ್ಲ? ಸೊ ಅಹಂ ತಾಂ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾ ಶುಚ. ಮೋಕ್ಷ ಅಲ್ಲಿ ಮೋಕ್ಷ ಶಬ್ದ ಬರುತ್ತಲ್ಲ, ನಾನು ನಿನ್ನ ಎಲ್ಲ ಪಾಪಗಳಿಂದ ಮುಕ್ತಿ ಮಾಡ್ತೀನಿ ಅಂತ. ಸೊ ಭಗವಂತನೇ ಮುಕ್ತಿ, ಮುಕ್ತಿ ಪ್ರದಾತ ಕೃಷ್ಣನು. ಸೊ ಅದಕ್ಕೋಸ್ಕರ ಅಂತಿಮವಾಗಿ ಭಕ್ತಿಯೋಗ, ಇದ್ರ ಬಗ್ಗೆ ತುಂಬ ಚರ್ಚೆ ಇದೆ ಭಗವದ್ಗೀತದಲ್ಲಿ. ಬೇರೆ ಬೇರೆ ಯೋಗ ಪದ್ಧತಿಗಳ ಹೇಗೆ ಭಗವಂತ ಏನು ಹೇಳ್ತಾಯಿದ್ರೆ ಅಂದರೆ ಒಂದು ಏಣಿ ಥರ ಅದು ಯೋಗ, ಒಂದು ಯೋಗ ಮಾರ್ಗ, ಒಂದು ಏಣಿ 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 ಥರ ಅದು. ಏಣಿಯಲ್ಲಿ ಬೇರೆ ಬೇರೆ ಸ್ಟೆಪ್ಸ್ ಇರುತ್ತಲ್ಲ, ಅದೇ ಥರ ಕರ್ಮಯೋಗ, ಜ್ಞಾನಯೋಗ, ಅಷ್ಟಾಂಗ ಯೋಗ, ಅಂತಿಮವಾಗಿ ಭಕ್ತಿ ಯೋಗ ಬಂತು. ಸೊ ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇಯುಕ್ತ ತಮೋ ಮತ. ನನ್ನ ಮತ ಅನುಸಾರವಾಗಿ ಯಾರು ನನ್ನ ಶ್ರದ್ಧೆಯಿಂದ ಭಜನೆ ಮಾಡ್ತಾರೆ ಅವರೇ ಸರ್ವೋಚ್ಚ ಯೋಗಿ ಅಂತೇಳಿ, ಎಲ್ಲ ಯೋಗಿಗಳಲ್ಲಿ ಅಂತೇಳಿ. ಅದಕ್ಕೋಸ್ಕರ ಈ ಥರ ಭಗವಂತ ತುಂಬ ವರ್ಣನೆ ಮಾಡಿದ್ದಾರೆ ಯೋಗ ಪದ್ಧತಿಗಳ ಬಗ್ಗೆ. ಸೊ ಇನ್ನೊಂದು ದೃಷ್ಟಿಯಿಂದ ನೀವು ಹೇಳಿದ ಸರಿ, ಅದು ಜ್ಞಾನ ಇಲ್ಲಾಂದರೆ ಮುಕ್ತಿ ಆಗಲ್ಲ. ಬಟ್ ಆದರೆ ಜ್ಞಾನ ಏನದು, ನಮ್ಮದು ಮತ್ತು ಭಗವಂತನ ಜೊತೆ ಏನು ಸಂಬಂಧ ಇದೆ ಆ ಜ್ಞಾನ? ಎಲ್ಲ ಜೀವಿಗಳಿಗೂ ಭಗವಂತನ ಜೊತೆ ಶಾಶ್ವತ ಸಂಬಂಧ ಇದೆ. ಈ ಭೌತಿಕ ಜಗತ್ತಿನಲ್ಲಿ ಏನು ಸಂಬಂಧ ಇದೆಯಲ್ಲ, ಅವೆಲ್ಲ ಆಧ್ಯಾತ್ಮಿಕ ಜಗತ್ತಲ್ಲಿ ಜೀವಿಗಳ ಭಗವಂತನ ಜೊತೆ ಏನು ಸಂಬಂಧ ಇದೆ, ಅದರ ವಿಕೃತ ಪ್ರತಿಬಿಂಬ ಇದು ಭೌತಿಕ ಜಗತ್ತು. ಅದಕ್ಕೋಸ್ಕರ ಇವು ಶಾಶ್ವತ ಇಲ್ಲ ಈ ಸಂಬಂಧಗಳು. ಭಗವಂತನ ಜೊತೆ ಶಾಶ್ವತ ಸಂಬಂಧ ಇದೆ. ಆ ಸಂಬಂಧ ಜ್ಞಾನ ಏನಿದೆ ಅಲ್ಲ, ಅದನ್ನು ನಮಗೆ ಮುಕ್ತಿ ಕೊಡುತ್ತೆ. ಆ ಸಂಬಂಧ ಜ್ಞಾನವನ್ನು ಹೇಗೆ ಪಡೆಯೋದು ಅಂದರೆ ಭಗವಂತನ ಭಕ್ತಿ ಸೇವೆ ಮಾಡೋದು, ನಾವು ಇಲ್ಲಿ ಕಲಿಯುಗದಲ್ಲಿ ನಾಮೋಚ್ಚಾರಣೆ ಮಾಡೋದ್ರಿಂದ. ಸೊ ಈ ಥರ ಭಗವದ್ಗೀತೆಯಲ್ಲಿ ವರ್ಣನೆ, ಭಗವಂತ ಸ್ವಯಂ ವರ್ಣನೆ ಮಾಡಿದರು ಭಾಗವತದಲ್ಲಿ.
ನನಗನ್ನಿಸಲಿಕ್ಕೆ ಭಕ್ತಿ ಭಕ್ತಿ ಅಂತ ಹೇಳ್ಕೊಟ್ಟಾರ ಆ ಶ್ಲೋಕ ಮುಗಿದ್ರೆ ಕಡೆಕ ಶರಣಾಗತಿ ಅದು ಬರೀ ಚಕ್ರವರ್ತಿ ಇದೇನು ಬರ್ತದೆ. ದೇಹ ಭಾವನಾ ಕಂಪ್ಲೀಟ್ ಅವ್ರು ಬಿಟ್ಟು ಭಕ್ತಿ ಮಾಡಿದಾಗ ಮಾತ್ರ ಇದು ಮುಕ್ತಿ.
ಅದು ಆರಂಭಿಕ ಆರಂಭಿಕ ಅವಸ್ಥೆಯಲ್ಲೇ ನಾವು ತಿಳ್ಕೋಬೇಕು. ನಾವು ಈ ದೇಹ ಇಲ್ಲ ಅಂತೇಳಿ, ನಾವು ದೇಹ ಅಲ್ಲ ಅಂತೇಳಿ
ತಿಳ್ಕೊಂಡಿರೋದು ಅನುಭವ ಆಗ್ಬೇಕಲ್ಲ.
ಹಾಂ, ಅದು ಭಕ್ತಿ ಮಾಡೋದ್ರಿಂದ ಭಕ್ತಿ ಪ್ರಾಕ್ಟಿಕಲ್ ಆಕ್ಟಿವಿಟಿ ಅನುಭವ ಮಾಡಲಿಕ್ಕೆ. ಸೊ ಭಕ್ತಿ ಮಾಡ್ತಾ ಸೇವೆ ಮಾಡ್ತಾ ಮಾಡ್ತಾ ಈಗ ಒಬ್ಬ ವ್ಯಕ್ತಿಗೆ ಸ್ಮರಣ ಶಕ್ತಿ ಹೋಗಿರುತ್ತೆ. ಆ ಮತ್ತೆ ಸ್ಮರಣ ಶಕ್ತಿಯನ್ನು ತಗೊಂಡು ಬರಲಿಕ್ಕೆ ಏನು ಮಾಡ್ತಾರೆ ಅವರು, ಅವರು ಪ್ರಿಯ ಇರೋ ವಸ್ತುಗಳನ್ನು ಕೊಡ್ತಾರೆ, ವ್ಯಕ್ತಿಗಳನ್ನ ಜೊತೆ ಆ ಸ್ಥಾನಗಳಲ್ಲಿ ಕರ್ಕೊಂಡು ಹೋಗ್ತಾರೆ ಸ್ಮರಣ ಶಕ್ತಿ. ಅದೇ ಥರ ಭಗವಂತನ ನಾಮ ಉಚ್ಚಾರಣೆ ಮಾಡೋದ್ರಿಂದ, ಭಗವಂತನ ಸೇವೆ ಮಾಡೋದ್ರಿಂದ ನಮ್ಮ ಮೂಲ ಸ್ಥಿತಿ ಏನಿದೆ ಅಲ್ಲ, ಅದರ ಸ್ಮರಣೆ ಮತ್ತೆ ವಾಪಸ್ ಬರುತ್ತೆ. ಈ ಥರ ವರ್ಣನೆ ಇದೆ. ಸೊ ಮತ್ತೆ ಬಲಿ ಚಕ್ರವರ್ತಿದು ಭಕ್ತಿನಲ್ಲಿ 9 ಮಾರ್ಗಗಳಿದೆ, ಅದಕ್ಕೆ ನವದಾ ಭಕ್ತಿ ಅಂತ ಹೇಳ್ತಾರೆ. ಸೊ ಆತ್ಮ ನಿವೇದನ, ಆತ್ಮ ನಿವೇದನ,
ಆತ್ಮ ನಿವೇದನ ಅಂತ ಮುಕ್ತಿ ಆತ್ಮ ನಿವೇದನ ಮಾಡ್ಕೊತಾನ ಅಂತಂದ್ರೆ ತನ್ನ ದೇಹವಾಗ ಕಳಿಸಿ ಹೋಗದ್ ಬಿಟ್ಟಿರ್ತಾನ. ಐ ಅಂಡ್ ಯು ಒಂದ್ ಅಂತ ಹೇಳ್ತಾರೆ. ಈ ಸ್ಟೇಜಿಗೆ ಬಂದಾಗ ಈ ಜ್ಞಾನ ಅಂತಂದ್ರೆ ಅವನ ಮುಕ್ತಿ ಸಿಗ್ತಾನ. ಅದರ್ವೈಸ್ ನೋ.
ಆತ್ಮ ನಿವೇದನ, ಆತ್ಮ ನಿವೇದನ ಆದ ನಂತರ ಅದು ಒಂದು ಅಂಗ, ಭಕ್ತಿ ಅಂಗ ಅದು. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಾಖ್ಯಂ ಆತ್ಮ ನಿವೇದನ. ಸೊ ಅದಕ್ಕಿಂತನೂ ಇನ್ನೂ ಮುಂದೆ ಇದೆ ಭಗವಂತನ ಪ್ರೇಮಮಯ ಭಕ್ತಿ ಮಾಡೋದು. ಆತ್ಮ ನಿವೇದನ ಆದ ನಂತರ ಇನ್ನೂ ಇದೆ, ಮುಂದೆ ಇದೆ. ಸೊ ಭಗವಂತನ ಪ್ರೇಮಮಯ ಭಕ್ತಿ ಸಾಧನೆ ಮಾಡೋದ್ರಿಂದ ಚೈತನ್ಯ ಮಹಾಪ್ರಭು ಏನು ಹೇಳ್ತಾರಂದ್ರೆ, मम जन्मनि जन्मनेश्वरे नदनं नजनं न सुन्दरीं कवितां वा जगदीश कामये मम जन्मनि जन्मनेश्वरे भवतात् भक्तिरहैतुके त्वयि ನನಗೆ ಧನ ಬೇಕಾಗಿಲ್ಲ, ಜನ ಬೇಕಾಗಿಲ್ಲ, ಸುಂದರಿ ಬೇಕಾಗಿಲ್ಲ, ನನಗೇನು ಬೇಕಂದರೆ ಜನ್ಮ ಜನ್ಮಾಂತರ ನಿಮ್ಮ ಭಕ್ತಿ ಸೇವೆ ಬೇಕು. ಈಗ ನಿಮ್ಮ ಜನ್ಮ ಜನ್ಮಾಂತರ ಅಂದರೆ ಮಮ್ಮ ಜನ್ಮನಿ ಜನ್ಮನಿ ಅಂದರೆ ಮುಕ್ತಿನೂ ಬೇಕಾಗಿಲ್ಲ ಅವ್ರಿಗೆ, ಭಗವಂತನ ಸೇವೆ ಒಂದೇ ಬೇಕು. ಯಾಕಂದರೆ ಜೀವಿಯ ವಾಸ್ತವಿಕ ಸ್ವರೂಪ ಏನಂದರೆ ಭಗವಂತನ ನಿತ್ಯ ಸೇವೆ ಮಾಡೋದು. ಈ ಜಗತ್ತಿನಲ್ಲೂ ಎಲ್ಲರೂ ಬೇರೆ ಬೇರೆ ಸೇವೆ ಮಾಡ್ತಾ ಇದ್ರಲ್ಲ, ಸಮಾಜ ಸೇವಾ, ದೇಶ ಸೇವಾ, ಇನ್ನೂ ಪರಿವಾರದಲ್ಲಿನೂ ಗಂಡ ಹೆಂಡತಿ ಎಲ್ಲ ಸೇವೆ ಮಾಡ್ತಾರೆ. ಯಾರೂ ಇರಲಿಲ್ಲ ಅಂದ್ರೂ ಈಗ ಆಧುನಿಕ ಕಾಲದಲ್ಲಿ ಒಂದು ನಾಯಿ ಇಟ್ಕೊಂಡು ಸೇವೆ ಮಾಡ್ತಾರೆ, ಹೌದಲ್ಲ? ಹೌದ? ಯಾಕಂದರೆ ಸೇವೆ ಮಾಡೋದು ನಮ್ಮ ಮೂಲ ಸ್ವರೂಪ ಅದು. ಸೊ ಆ ವಾಸ್ತವಿಕ ನಾಮ ಸೇವೆ ಮಾಡುವ ಯೋಗ್ಯ ವ್ಯಕ್ತಿ ಯಾರು, ಭಗವಂತ ಯಾರು ಅಂತ ಅದರ ಅರಿವು ಇಲ್ಲ. ನಮ್ಮ ಸೇವೆಯ ಯೋಗ್ಯ ವ್ಯಕ್ತಿ ಅದನ್ನು ನಾವು ಮರೆತುಬಿಟ್ಟಿದ್ದೀವಿ, ಅದೇ ಬದ್ಧಾವಸ್ಥ. ಸೊ ಅದನ್ನು ಮರಳಿ ನಮ್ಮ ಅನುಭವ ಮಾಡೋದು ನಾವು. ಅಲ್ಲಿ ಭಗವಂತನ ಜೊತೆ ಬೇರೆ ಬೇರೆ ಸಂಬಂಧ ಇರುತ್ತೆ, ಸೇವೆಯಲ್ಲೂ ಬೇರೆ ಬೇರೆ ಥರ ಸೇವೆ ಇರುತ್ತೆ. ಬೇರೆ ಬೇರೆ
ಈ ಸ್ಟೇಜ್ನಲ್ಲಿ ಆತ್ಮ ನಿವೇದನೆ ಮಾಡ್ಕೊಂಡಾಗ ನಮಗೆ ಈ ಜ್ಞಾನ ಆಗ್ತದೆ, ಜೀವಾತ್ಮ ಮತ್ತು ಪರಮಾತ್ಮನ ಸಂಬಂಧ ಏನಿದೆ ಮತ್ತು ಅವನೊಂದಿಗೆ ಒಂದಾಗೋದು ಹೇಗೆ ಅಂತ ಜ್ಞಾನ ಆದಾಗ ಮಾತ್ರ ನಮ್ಮ ಮುಕ್ತಿ.
ಒಂದಾಗೋದ್ರಂದ್ರೆ ನಮ್ಮ ನಮ್ಮ ನಾವೆಲ್ಲ ಶಾಶ್ವತ ಆತ್ಮರು. ಸೊ ಒಂದಾಗೋ ಕೋಯಿ
ಪ್ರಶ್ನೆ ಸ್ವರೂಪನೇ ನಾವು.
ಸೊ ನಾವು ಶಾಶ್ವತ ಆತ್ಮ ಅಂದರೆ, ಶಾಶ್ವತ ಅಂದರೆ ನಮ್ಮ ಅಸ್ತಿತ್ವ ಶಾಶ್ವತವಾಗಿರುತ್ತೆ. ನಾವು ಅಲ್ಲ, ಬೇರೆ ಬೇರೆ ವ್ಯಕ್ತಿಗಳು, ನಾವು ನಾನೊಬ್ಬ ವ್ಯಕ್ತಿ, ನೀವೊಬ್ಬ ವ್ಯಕ್ತಿ.
ವ್ಯಕ್ತಿಗಳು ಅಂತಂದ್ರೆ ಜೀವ ಶರೀರವನ್ನು ಧರಿಸಿದಾಗ ವ್ಯಕ್ತಿ ರೂಪಗಳು ನಾವು ವ್ಯಕ್ತಿ ಆಗ್ತೀವಿ. ಬೇಸಿಕ್ಲಿ ಜೀವ ಅಂತಂದ್ರೆ ಇಟ್ ಈಸ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಟ್ ಪರಮಾತ್ಮ, ಪರಬ್ರಹ್ಮ.
ಸೊ ಆದರೆ ನೀವು ಸನಾತನ ಹೇಗೆ ಆ ಶಬ್ದವನ್ನು ಹೇಗೆ ಅರ್ಥಕೊಳ್ಳೋದು? ಮಮೈವಾಂಶೋ ಜೀವಲೋಕೆ ಜೀವ ಭೂತ ಸನಾತನ ಅಂತ ಅಂದ್ರೆ ಶಾಶ್ವತ,
ಈ
ಶಾಶ್ವತ ಶಾಶ್ವತ ಗುಣ ಇದೆಯಲ್ಲ ಜೀವದ್ದು, ಅದನ್ನು ಹೇಗೆ ಅರ್ಥಕೊಳ್ಳೋದು? ಹೌ ವಿ ಅಂಡರ್ಸ್ಟ್ಯಾಂಡ್ ದಟ್? ಈ ಶರೀರದ ಸ್ತರ ಮೇಲೆ ಅಷ್ಟೇ ನಮ್ಮ ವ್ಯಕ್ತಿತ್ವ ಇರಲ್ಲ, ಆಧ್ಯಾತ್ಮಿಕ ಸ್ತರದಲ್ಲೂ ನಮ್ಮ ಮೇಲೆ ನಮ್ಮ ವ್ಯಕ್ತಿತ್ವ ಇರುತ್ತೆ.
ಯಾವುದೇ ಇದ್ರಲ್ಲಿ ಆತ್ಮನ್ ಪರಮಾತ್ಮನ್ ಯೂನಿವರ್ಸ್ ಅದನ್ನ ಬಿಟ್ಕೊಂಡು ಕಲ್ಲು ಮಣ್ಣು ಗಿಡ ಎಲ್ಲರೂ ಪರಮಾತ್ಮನ ಅದ. ಆದ್ರಿಂದನೇ ಎಲ್ಲ ಇದೆ. ಈ ಕಂಬದೊಳಗಿದ್ದಾನೆ ದೇವರು ಅಂತಂದ್ರೆ ಅವ್ರು ಕಂಬದೊಳಗೂ ಇದ್ದಾನೆ, ಗಾಳಿ ಒಳಗೂ ಇದ್ದಾನ, ಮಿಂಚಿನ ಒಳಗೂ ಇದ್ದಾನ ಅಂತ ಹೇಳ್ಕೊಂಡು ಹೇಳಿದವ. ಅದರಿಂದ ಪಡೆದುಕೊಂಡು ಪರಮಾತ್ಮ ಸಿಕ್ಕ.
ಪರಮಾತ್ಮ ಹೇಗೆ 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 ಸಿಕ್ಕರು ಅವರು? ಹೇಗೆ ಪರಮಾತ್ಮ ಯಾರ ರೂಪದಲ್ಲಿದ್ರು ಅವರು?
ಅಲ್ಲ, ಪರಬ್ರಹ್ಮ ಅಂತಂದ್ರೆ ಆತ್ಮನ್.
ಬಟ್ ಪರಮಾತ್ಮಂದು ರೂಪದ ಬಗ್ಗೆ ವರ್ಣನೆ ಆಗಿದೆ ಅಲ್ಲ? ಅಂತಿಮವಾಗಿ ಭಗವಂತ ಒಬ್ಬ ವ್ಯಕ್ತಿ, ನಾವೆಲ್ಲರೂ ಒಬ್ಬೊಬ್ಬ ವ್ಯಕ್ತಿ. ಬಟ್ ಭಗವಂತ ನಮ್ಮೆಲ್ಲರಿಗಿಂತ ಶ್ರೇಷ್ಠವಾದ ವ್ಯಕ್ತಿ ಅವರು.
ವ್ಯಕ್ತಿ ಅಂತ
ನೀವು ನೀವು ಅನ್ಬೋದು ಬಿಡಿ, ನೀವು ಅನ್ಬೋದು, ನಿಮ್ ಧಾರಣೆ ಇರ್ಬೋದು, ನಿಮ್ ಅಭಿಪ್ರಾಯ ಇರ್ಬೋದು. ಬಟ್ ಆದ್ರೆ ಇಲ್ಲ ಇಲ್ಲ, ವೇದಾಂತದಲ್ಲಿ ವೇದಾಂತದಲ್ಲಿ ಉಪನಿಷತ್ತಲ್ಲಿ ವ್ಯಕ್ತಿ ಬಗ್ಗೆ ಚರ್ಚೆ ಆಗಿದೆ. ನಿತ್ಯೋ ನಿತ್ಯಾನ ಚೇತನಶ್ಚೇತನಾನ ಏಕೋ ಬಹುನಾಮ್ಯೋ ವಿಧದಾತಿ ಕಾಮ. ಎಷ್ಟೋ ನಿತ್ಯಗಳಿವೆ, ಅದರಲ್ಲಿ ಒಬ್ಬ ವ್ಯಕ್ತಿ ಶ್ರೇಷ್ಠ ನಿತ್ಯ ಇದ್ದಾರೆ, ಮತ್ತು ಎಷ್ಟೋ ಚೇತನಶೀಲ ವ್ಯಕ್ತಿಗಳಿದ್ದಲ್ಲೇ ಅದರಲ್ಲಿ ಒಬ್ಬ ಶ್ರೇಷ್ಠ ಚೇತನ ವ್ಯಕ್ತಿ ಇದೆ. ನಾವು ನಿತ್ಯ ಅಂದರೆ ನಮ್ಮ ಎಲ್ಲ ನಿತ್ಯಗಳಲ್ಲಿ ನಾವೆಲ್ಲರೂ ನಿತ್ಯಗಳು, ಒಬ್ಬೊಬ್ಬ ವ್ಯಕ್ತಿಗಳು. ನಮ್ಮ ನಿತ್ಯ ಅಸ್ತಿತ್ವ ಯಾವಾಗಲೂ ಇರುತ್ತೆ, ಮುಕ್ತಿ ಆದ ನಂತರನೂ ನಿತ್ಯ ಅಸ್ತಿತ್ವ ಇರುತ್ತೆ ನಮ್ಮದು. ಮತ್ತು ಭಗವಂತನನ್ನ ಪೂರ್ಣ ಅಂಥೇಳಿ ವರ್ಣನೆ ಆಗಿದೆ, ಹೌದಲ್ಲ? ಓಂ ಪೂರ್ಣ ಮದ ಪೂರ್ಣ ಇದಂ ಪೂರ್ಣ ಪೂರ್ಣ ಮುದಶ್ಯತೆ.
ಭಗವಂತ ಪೂರ್ಣ ಇದ್ದಾನೆ ಇನ್ ದಿ ಸೆನ್ಸ್ ವ್ಯಕ್ತಿ ರೂಪದೊಳಗೆ ಅವನು ಎದ್ದು ನಾವು ಇದನ್ನು ಮಾಡೋಲ್ಲ.
ಯಾಕೆ ಯಾಕೆ ನೀವು ಮಾಡದೇ ಇರ್ಬೋದು, ನಾವು ಮಾಡ್ತೇವೆ.
ಭಗವಂತ
ಅದಕ್ಕೆ ನಾವು ನೀವು ಅಂತಲ್ಲ ಪ್ರಶ್ನೆ, ವೇದ ಶಾಸ್ತ್ರಗಳ ಪ್ರಶ್ನೆ ಇದೆ.
ವೇದಗಳ ಕೂಡ ಒಂದು ವ್ಯಕ್ತಿ ಹೆಚ್ಚು ಎಲ್ಲೂ ಇದು ಹೇಳಿ
ಯಾಕೆ 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 ನಾನು ಹೇಳ್ತೇನೆ. ಒಂದು
ಕೆಲವು ಶ್ರೀಕೃಷ್ಣ ಕಾನ್ಶಿಯಸ್ನೆಸ್ ಕಾನ್ಶಿಯಸ್ನೆಸ್ ಅನ್ನೋದು ಶಬ್ದ ಅಂತಂದಿರಿ. ಕೃಷ್ಣ ಅಂತಂದ್ರೆ ಅರಿವು, ಅರಿವೇ ಅರಿವು ಅಂತಂದ್ರೆ ನಮ್ಮ ಆತ್ಮದಿಂದ ಸಿಗೋದು ಅದ ಗುರು ಇದ್ದಿ ಅಲ್ಟಿಮೇಟ್ ಟೀಚರ್ ಫಾರ್ ಅಸ್.
ಹಂಗಾದ್ರೆ ನೋ 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 ದ್ಯಾಟ್ ಈಸ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕೃಷ್ಣ ಕಾನ್ಸಿಯಸ್ನೆಸ್. ಬಟ್ ದ ಕೃಷ್ಣ ಕಾನ್ಸಿಯಸ್ನೆಸ್ ಇಲ್ಲಿ ಏನು ನಾವು ಕೃಷ್ಣ ಪ್ರಜ್ಞೆ ಬಗ್ಗೆ ಚರ್ಚೆ ಮಾಡ್ತೀವಿ ಅದು ಬೇರೆ ಅದು. ಸೊ ಈಗ 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 ನೋಡಿ, ನಾವೆಲ್ಲ ಜೀವ ಚೇತನಯುಕ್ತ ಜೀವಿಗಳು. ನಾವು ನಮ್ಮ ಚೇತನ ಇದೆ, ನಿಮ್ಮ ಚೇತನ ಇದೆ, ಹೌದಲ್ಲ? ನಿಮ್ಮ ಚೇತನ ನಿಮ್ಮ ಶರೀರಕ್ಕೆ ಸೀಮಿತವಾಗಿದೆ. ನಿಮ್ಮಲ್ಲಿ ಏನು ಪೇನು ಪ್ಲೆಜರ್ಸ್ ಏನೇನು ಆಗ್ತಾ ಇದೆ ನನಗೆ ಅರಿವು ಆಗೋಲ್ಲ ಅದ್ರ ಬಗ್ಗೆ, ಯಾಕಂದರೆ ನನ್ನ ಚೇತನ ಇಲ್ಲಿ ಸೀಮಿತ ಆಗಿದೆ. ಬಟ್ ಇನ್ನೊಬ್ಬ ಪರಮ ಚೇತನ ವ್ಯಕ್ತಿ ಇದ್ದಾರೆ, ಅವ್ರಿಗೆ ಎಲ್ಲದರ ಬಗ್ಗೆ ಅರಿವಾಗುತ್ತೆ, ಯಾಕಂದರೆ ಅವರು ಸರ್ವಶ್ರೇಷ್ಠ ವ್ಯಕ್ತಿ, ಸುಪ್ರೀಂ ಬೀಯಿಂಗು, ಅದೇ ಕೃಷ್ಣ. ಸೊ ನಮ್ಮ ಮೂಲತಃ ಕೃಷ್ಣ ಪ್ರಜ್ಞೆ ಏನಂದರೆ ನಮ್ಮೆಲ್ಲರಿಗೂ ನಾವು ಕೃಷ್ಣನ ಸಂಬಂಧ ಇದೆಯಲ್ಲ, ಕೃಷ್ಣನ ಸೇವೆ ಮಾಡೋದು, ಆ ಚೇತನ ಶುದ್ಧವಾದ ಚೇತನದಲ್ಲಿ ನಮ್ಮ ಜೊತೆ ಕೃಷ್ಣನ ಜೊತೆ ನಮ್ಮ ಪ್ರೇಮಮಯ ಸಂಬಂಧ ಇರುತ್ತೆ, ಅದನ್ನು ಪುನಃಸ್ಥಾಪನೆ ಮಾಡೋದು ಕೃಷ್ಣ ಪ್ರಜ್ಞೆ. ಎಲ್ಲರಿಗೂ ಆ ಪ್ರಜ್ಞೆಯನ್ನು ಮೂಡಿಸೋದು.
ಸಂಬಂಧ ಬರುವಂಗೆ ಇದ್ದಲ್ಲಿ
ಯಾಕೆ ಸಂಬಂಧ ಬರಲ್ಲ? ಯಾಕಂದ್ರೆ ಸಂಬಂಧ ನೋಡಿ, ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಭಗವದ್ಗೀತೆ ಅನುಸಾರವಾಗಿ ಭೌತಿಕ ಜಗತ್ತು ಏನಂದ್ರೆ ಇದು ವಿಕೃತ ಪ್ರತಿಬಿಂಬ, ಇದು ಆಧ್ಯಾತ್ಮಿಕ ಜಗತ್ತು. ಊರ್ಧ್ವ ಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯ. ಆಧ್ಯಾತ್ಮಿಕ ಜಗತ್ತಲ್ಲಿ ಏನು ವಾಸ್ತವಿಕ ರೂಪದಲ್ಲಿ ಏನಿರುತ್ತಲ್ಲ ಅದರದ್ದು ವಿಕೃತ ಪ್ರತಿಬಿಂಬ ಇಲ್ಲಿರುತ್ತೆ. ಸೊ ಅಲ್ಲಿ ವಾಸ್ತವಿಕ ಜೀವನ, ವಾಸ್ತವಿಕ ಸಂಬಂಧ ಭಗವಂತನ ಜೊತೆ, ವಾಸ್ತವಿಕ ಶಾಶ್ವತ ಜೀವನ ಇರುತ್ತೆ, ವಾಸ್ತವಿಕ ರೂಪ ಇರುತ್ತೆ ಅಲ್ಲಿ. ಇಲ್ಲಿ ಎಲ್ಲ ಅಸ್ಥಾಯಿ ರೂಪ ಇರುತ್ತೆ, ಅಸ್ಥಾಯಿ ಸಂಬಂಧ ಇರುತ್ತೆ, ಇದನ್ನು ತಿಳ್ಕೊಬೇಕು ನಾ. ಸೊ ಎಲ್ಲ ನಿರಾಕಾರ ಅಂದರೆ ನಿಮಗೆ ಆಕಾರ ಇದೆ, ಭಗವಂತನ ಆಕಾರ ಇರಲಿಲ್ಲ ಅಂದರೆ ವಾಟ್ ಇಸ್ ದಿಸ್? ಮತ್ತು ಪೂರ್ಣ, ಭಗವಂತನಿಗೆ ಪೂರ್ಣ ಅಂಥೇಳಿ ವರ್ಣನೆ ಮಾಡಿದೆ. ಪೂರ್ಣ ಅಂದರೆ ಪೂರ್ಣನಲ್ಲಿ ಆಕಾರನೂ ಇರಬೇಕು. ಆಕಾರ ಇರಲಿಲ್ಲ ಅಂದರೆ ಅವರೇ ಪೂರ್ಣ ಆಗ್ತಾರೆ ಅವರು? ಭಗವಂತ ಪೂರ್ಣಮಿಂದ್ರೆ ನಮ್ಮ ಅನುಭವದಲ್ಲಿ ಏನಿದೆ, ನಮ್ಮ ಅನುಭವದ ಪರೆ ಏನಿದೆ ಅದೆಲ್ಲ ಭಗವಂತನಲ್ಲಿ ಇರಬೇಕು. ಭಗವಂತ ಮತ್ತು ಹೀ ಈಸ್ ದ ಸೋರ್ಸ್ ಆಫ್ ಜನ್ಮಾದ್ಯಸ್ಯ ಯತ ಅಂತೇಳಿ ವೇದಾಂತದಲ್ಲಿ ಹೇಳಿದೆ. ಭಗವಂತನಿಂದನೇ ರೂಪ ಬರುತ್ತೆ. ಭಗವಂತನಲ್ಲೇ ರೂಪ ಇರಲಿಲ್ಲ ಅಂದರೆ ಆ ರೂಪ ಅದ ಸೋರ್ಸ್, ಮತ್ತು ಅದು ಸೃಷ್ಟಿಯಾಗುವ ಮತ್ತು ಸೋರ್ಸ್ನಲ್ಲಿ ಮತ್ತು ಎಫೆಕ್ಟ್ನಲ್ಲಿ, ಸೋರ್ಸ್ನಲ್ಲಿ ಆ ಗುಣ ಇರಲಿಲ್ಲ ಅಂದರೆ ಎಫೆಕ್ಟ್ನಲ್ಲಿ ಹೇಗೆ ಗುಣ ಬರುತ್ತೆ ಅದು, ಹೌದಲ್ಲ? ಅದಕ್ಕೋಸ್ಕರ ಭಗವಂತನಲ್ಲಿ ರೂಪ ಇದ್ರೇ ಇಲ್ಲಿ ರೂಪ ಇರುತ್ತೆ. ಅಂತರ ಏನಂದರೆ ಇಲ್ಲಿ ಅಸ್ಥಾಯಿ ರೂಪ, ಅಲ್ಲಿ ಶಾಶ್ವತ ರೂಪ ಇರುತ್ತೆ. ಭಗವಂತನದು ಎಲ್ಲ ಜೀವಿಗಳು ಅಲ್ಲಿ ಶಾಶ್ವತ ಜೀವನ ಇರುತ್ತೆ. ಇದಕ್ಕೆ ವೈಕುಂಠ ಗೋಲೋಕ ಬೃಂದಾವನ ಅಂತ ಹೇಳೋದು. ಸೊ ಇದು ವೇದಾಂತದಲ್ಲಿ ಎಲ್ಲ ವೇದಶಾಸ್ತ್ರಗಳಲ್ಲಿ ಇದು ವರ್ಣನೆ ಆಗಿದೆ. ಸೊ ನಿರಾಕಾರ ಅದು ಎದಕ್ಕೆ ಹೇಳಿದ್ರಂದರೆ ಜನರು ಎಲ್ಲ ಬೌದ್ಧ ಧರ್ಮವನ್ನು ಪಾಲನೆ ಮಾಡ್ತಾಯಿದ್ರು, ಅದಕ್ಕೋಸ್ಕರ ಜನರಿಗೆ ಮತ್ತೆ ವಾಪಸ್ ಬೌದ್ಧ ಅಂದರೆ ಎಲ್ಲ ಶೂನ್ಯ ಅಲ್ಲ, ಶೂನ್ಯವಾದ ಶೂನ್ಯವಾದ. ಅದಕ್ಕೆ ಇದು ನಿರಾಕಾರವಾದ ಅಂದರೆ ಅದು ಬೌದ್ಧ ಧರ್ಮನೇ ಅದು, ಬಟ್ ಆದರೆ ವೇದಾಂತದ ಮೇಲೆ ಆಧಾರ ಇದೆ. ಎಲ್ಲರೂ ವೇದಗಳನ್ನು ಮತ್ತೆ ಓದಲಿಕ್ಕೆ ಪ್ರಾರಂಭ
ಮಾಡಿದ್ರೆ
ಎಲ್ಲ ವಿವಿಧತೆಗಳು ಇರುತ್ತೆ ಭಗವಂತನಲ್ಲಿ. ಭಗವಂತನಲ್ಲಿ ವಿವಿಧತೆಗಳು ಇರಲಿಲ್ಲ ಅಂದ್ರೆ ಭೌತಿಕ ಜಗತ್ತಿನಲ್ಲಿ ವಿವಿಧತೆಗಳು ಬರಲ್ಲ.
ಹಿಂಗೆ ಯಾವಾಗ ವರ್ಣ ಮಾಡ್ತಾರೆ, ಯಾವುದೂ ಇಲ್ಲ 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 ನೀತಿ ನೀತಿ ಅಂತ ಹೇಳೋ ಮುಂದೆ ಮತ್ ನಾವು ಅವಾಗ ಆಕಾರ ಗುಣ
ನಿರಾಕಾರ ಅಂದ್ರೆ ಭೌತಿಕ ಆಕಾರ ಇರಲ್ಲ, ನಿರ್ಗುಣ ಅಂದ್ರೆ ಭೌತಿಕ ಗುಣಗಳ ಸತ್ವ ರಜತಮ ಅವ್ರ ಮೇಲೆ ಪ್ರಭಾವ ಇರಲ್ಲ, ವಿಶುದ್ಧ ಸತ್ವ ಅವ್ರ ಆಧ್ಯಾತ್ಮಿಕ ಗುಣಗಳಿರುತ್ತೆ ಅವರಲ್ಲಿ. ಅದರ ಚೆನ್ನಾಗಿ ಅರ್ಥ ತಿಳ್ಕೊಬೇಕು ಆ ಶಬ್ದಗಳ ನಿರಾಕಾರ ನಿರ್ಗುಣ ಅಂದ್ರೆ ಏನಂತ.
ಅಂದ್ರೆ ನಾವು ಆಧ್ಯಾತ್ಮಿಕದಿಂದ ತಗೊಂಡ್ರು ಕೂಡ ಹಾಗಾದ್ರೆ ನಮ್ಗೆ ಕಾಣ್ತಾನವ ದೇವ್ರು
ಯಾಕೆ ಯಾಕೆ ಕಾಣಿಸಲ್ಲ, ಯಾಕೆ ಕಾಣಿಸಲ್ಲ? ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಶು ವಿಲೋಕಯಂತಿ.
ಹಿಂಗೆ ಯಾರ್ಯಾರು ಯಾವ್ಯಾವ ರೀತಿಯಿಂದ ಅವನು ಭಕ್ತಿ ಮಾಡ್ಯಾರ ಅವ್ರಿಗೆ ಆ ರೂಪಗಳು ಕಂಡನ. ಆದ್ರೆ ಪರಮಾತ್ಮ ಅಂತ ಹೇಳಿ ಹಿಂಗೆ ಇದ್ದೀನಿ ಅಂತ ಹೇಳ್ತಾ ಅದು ಯಾರ್ಯಾರು ಹೇಳಿಲ್ಲ.
ಯಾಕೆ ಯಾಕೆ ಹೇಳಿಲ್ಲ
ಅಂದ್ರೆ ತಮ್ಗೆ ಹೆಂಗ್ ಕಂಡಾರ ಅವ್ರು ಹೇಳ್ಯಾರಿ?
ಇಲ್ರಿ, ಇಲ್ಲಿ ಭಗವಂತನೇ ಹೇಳ್ತಾ ಇದ್ರಿ. ಭಗವಂತ
ಭಗವದ್ಗೀತೆ
ಭಗವದ್ಗೀತೆಯಲ್ಲಿ ಅವ್ರು ಹೇಳ್ತಾ ಇದಾರಲ್ಲ ಮಾ 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 ಅಂತ ಹೇಳ್ತಾ ಇದಾರೆ. ಮಾ ಮಾ ಅಂತ ಹೇಳ್ತಾ ಇಲ್ವಾ, ಹೇಳ್ತಾ ಇಲ್ವಾ ಭಗವದ್ಗೀತೆಯಲ್ಲಿ? ಅಹಂ ಮಾಮ ಮಾಂ ಈ ಶಬ್ದ ಬರ್ತಾ ಇಲ್ವಾ? ಅದ್ರ ನಿಮ್ ಅರ್ಥ ಅದ, ಭಗವಂತ ಆ ತರ ಹೇಳಿಲ್ಲ. ನೀನ್ ಹೀಗ್ ತಿಳ್ಕೊಬೇಕು ಆಕಾರ ನಾನು ನಿರಾಕಾರ ಅಂತ ಹೇಳಿ ತಿಳ್ಕೊಬೇಕು ಅಂತ ಹೇಳಿ ಭಗವಂತ ಹೇಳಿ. ನೀವ್ ಎಲ್ಲಿ ಹೇಳಾರ ಹೇಳ್ರಿ ಭಗವದ್ಗೀತಾ ಒಳಗ್? ನೀವ್ ಹೇಳಿ ಭಗವದ್ಗೀತಾ ಒಳಗ್ ನೀನ್ ಹಿಂಗ್ ತಿಳ್ಕೊಬೇಕಂತ ನಾನ್ ನಿರಾಕಾರ ಅಂತ ಹೇಳಿ ಎಲ್ಲಿ ಹೇಳಾರ ಅಂತ ಹೇಳಿ, ಎಲ್ಲಿ ಹೇಳಾರ ಹೇಳಿ? ನೀವ್ ಕೇಳ್ತಾ ಇದ್ರಲ್ಲ ನನ್ಗೆ, ನಾನು ಭಗವದ್ಗೀತಾದಲ್ಲಿ ಎಲ್ಲಿ ಹೇಳಿದಾರೆ ಭಗವಂತ ನಾನ್ ನಿರಾಕಾರ ಅಂತ ತಿಳ್ಕೊಬೇಕು ನನ್ಗೆ ಆಕಾರ ಇಲ್ಲ ಅಂತ ಹೇಳಿ, ಎಲ್ಲಿ ಹೇಳಿದಾರೆ ಹೇಳಿ? ನೀವು ತಿಳ್ಕೊತೀರ, ಬೇಕಾದ್ರೆ ತಿಳ್ಕೊತೀರ. ಅದಕ್ಕೋಸ್ಕರ ಭಗವಂತ ಭಗವಂತ ನೋಡಿ ಭಗವಂತ ಏನ್ ಹೇಳ್ತಾರಂದ್ರೆ ಈ ಜ್ಞಾನವನ್ನ ಒಂದು ಅಧಿಕೃತ ಪರಂಪರೆಯಲ್ಲಿ ಇದನ್ನ ತಿಳ್ಕೋಬೇಕು. ನೀವು ಬೇರೆ ಬೇರೆ ಯಾರಾದ್ರೂ ಹೇಳಿದ್ರೆ ಯಾವ್ದಾದ್ರು ಬುಕ್ ಓದಿದ್ರೆ ನಿಮ್ಗೆಲ್ಲ ನಿಮ್ ಜ್ಞಾನ ಪರಿಪೂರ್ಣ ಆಗಲ್ಲ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಿಯೋಗಿದು ಸಕಾಲೇನೇಹ ಮಾತಾ ಯೋಗ ನಷ್ಟ ಪರಂಪರಾ. ಅಧಿಕೃತವಾದ ಪರಂಪರೆಯಲ್ಲಿ ಅದರ ಅಧಿಕೃತ ಪರಂಪರೆಯದ ಲಕ್ಷಣಗಳನ್ನು ಭಗವಂತ ಹೇಳ್ತಾರೆ. ಅದು ಭಗವಂತನಿಂದನೇ ಶುರು ಆಗಿರ್ಬೇಕದು. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ. ಅಹಂ ಮತ್ಲಬ್ ಭಗವಂತ ವಿವಸ್ವಾನಿಗೆ ಹೇಳ್ತಾರೆ. ಅದು ಎಲ್ಲ ಪರಂಪರೆಗಳು ಭಗವಂತನಿಂದ ಶುರು ಆಗಿರ್ಬೇಕು. ಮತ್ತು ಯಥಾರೂಪ ಯಥಾರೂಪ ಅದರ ಪ್ರಸ್ತುತ ಆಗಿರ್ಬೋದು. ನೀವು ಭಗವಂತ ಎಲ್ಲೂ ಹೇಳಿಲ್ಲ ನಾನು ನಿರಾಕಾರ. ಅವ್ರು ಏನು ಹೇಳ್ತಾರಂದ್ರೆ ನೀನು ನಾನು ಹೇಳ್ತಾ ಇದ್ದೀನಿ, ನಾನು ಕೃಷ್ಣ ಕೃಷ್ಣ. ವೈ ಯು ಆರ್ ಇಂಟರ್ಪ್ರಿಟಿಂಗ್ ಯು ಆರ್ ಟು ಯುನೋ ನಿರಾಕಾರ ನಿರ್ಗುಣ ಈ ಥರ ಯಾಕೆ? ವೈ ಕೃಷ್ಣ ಹೇಳ್ತಾರೆ ಸೀದಾ ನಾವು ತೊಗೊಂಬಿಡ್ಬೇಕು ಅದನ್ನು. ಕೃಷ್ಣ ಯಾವಾಗ ಹೇಳ್ತಾರೆ ನಾನು ಮತ್ತೆ ನನಗೆ ಶರಣ ಆದಂದ್ರೆ ಕೃಷ್ಣಂಗೆ ಶರಣ ಆಗ. ನೀವ್ ಹೆಂಗ್ ನಾವ್ ಹೆಂಗ್ ನಾವ್ ಹೇಳ್ಕೊಂಡ್ರೆ ಹೆಂಗಾಗತ್ತೆ? ದೇವರು ನೋಡಿ 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 ಹೇಳಿ ಕೇಳಿ 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 ದೇವ್ರು ಬಂದು ಹೇಳ್ತಾ ಇದಾರೆ ನಾನು ದೇವ್ರು ಅಂತ ಹೇಳಿ. ಅದು ಸತ್ಯ ಹೌದಲ್ಲ? ಬೇರೆ ಯಾರಾದ್ರೂ ಬಂದು ಹೇಳಿದ್ರೆ
ಇಟ್ ಈಸ್ ನಾಟ್ ಬಿಲೀಫ್. ಇಟ್ ಈಸ್ ನಾಟ್ ಬಿಲೀಫ್ ಅಂತ ಹೇಳ್ತಾ ನಾವು ಶ್ರದ್ಧಾ ಇಟ್ಟು ಇವೊಂದು ಚೈತನ್ಯದ ಶಕ್ತಿ
ಇಲ್ಲ ಇಲ್ಲ. ಭಗವಂತ ಏನು ಹೇಳ್ತಾ ಇದ್ದಾರೆ ಅಂದರೆ ನಾನು ದೇವರು, ನಾನು ಸರ್ವೋಚ್ಚ ವ್ಯಕ್ತಿ, ನೀನು ನನಗೆ ಶರಣ ಆಗು ಅಂತ ಹೇಳ್ತಾರೆ. ಸೊ ಸೀದಾ ಸೀದಾ ನೋ ನೀಡ್ ಟು ಥಿಂಕ್ ಸೋ ಮಚ್, ಸ್ಪೆಕ್ಯುಲೇಟ್ ಸೋ ಮಚ್, ಜಸ್ಟ್ ಸರೆಂಡರ್. ಹೌದಲ್ಲ? ಯಾಕೆ ನಿರಾಕಾರ ಅದು ಇದು ಭಗವಂತ ಹೇಳ್ತಾ ಇದ್ದಾರೆ ಶರಣಾಗು, ಭಗವಂತನ ಶರಣಾಗು ಅಷ್ಟೇ. ಹೌದಲ್ಲ? ಸರ್ವಧರ್ಮಾಂ ಪರಿತ್ಯಜ್ಯ ಮಾಮೇಕಂ ಶರಣಂ. ಮಾಮ್ ಅಂದ್ರೆ ಏನು? ಕೃಷ್ಣ ಅಲ್ಲ? ಹೌದಲ್ಲ? ನೀವು ಅದರಲ್ಲಿ ನಿಮ್ಮ ಅರ್ಥ ಅನ್ಕೊಡ್ತಾ ಇದ್ದಾರೆ ನಿರಾಕಾರ ನಿರ್ಗುಣ ಯಾಕೆ ವೈ ವೈ ಬಟ್ ವೈ 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 ಪರ್ಸನಲಿ ಮೋಟಿವೇಟೆಡ್ ಇಂಟರ್ಪ್ರಿಟೇಷನ್ಸ್
ಇಂಡಿವಿಜುವಲ್ ಇಂಟರ್ಪ್ರಿಟೇಷನ್
ಬಿಕಾಸ್ ಸೀದಾ ಭಗವಂತ ಹೇಳ್ತಾರೆ ನನಗೆ ಸರಣಾಗತ್ತಾಗೋ ನೀವು ಬೇರೆ ಏನೋ ಹೇಳ್ತಾ ಇದ್ದೀರಾ ಅದನ್ನು ಇಟ್ ಡಸಂಟ್ ಮೇಕ್ ಸೆನ್ಸ್ ಹೌದಲ್ಲ ಹೌದಲ್ಲ ಅವ್ಯಕ್ತಂ ವ್ಯಕ್ತಿ ಮಾಪಣ್ಣ ಮಾಂ ಮನ್ಯತೆ ಮಾಂ ಅಬುದ್ಧೇಯ ಅಂತ ತುಂಬ ವರ್ಷ ಶ್ಲೋಕ ಇದೆ ಅವಜಾನಂತಿ ಮಾಮೂಢ ಮಾನುಷ ಇದು ಕ್ಲಿಷ್ಟ ಇಲ್ಲ ಅದನ್ನ ನಾವು ಕ್ಲಿಷ್ಟ ಮಾಡಿದೀವಿ ಅದನ್ನ ನಾವು ಕ್ಲಿಷ್ಟ ಮಾಡಿದೀವಿ ಅದನ್ನ ಯಾಕಂದ್ರೆ ನಮಗೆ ಕ್ಲಿಷ್ಟವಾದ ಸೀದಾ ಬೇಕಾಗಿಲ್ಲ ಹಾಗೆ
ಭಗವದ್ಗೀತಾ ಅನ್ರಿ ಅಥವಾ ಭಗವತ್ ಅನ್ರಿ ಮಹಾಭಾರತ ಅನ್ರಿ ಒಂದ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಅಂತ ಅದು ನನಗೂ ಐ ಅಗ್ರಿ 100% ಅದು ನಾವು ಹುಟ್ಟುವುದಕ್ಕಿಂತ ಮುಂಚೆ ಎಷ್ಟೋ ಶತಮಾನಗಳ ಮುಂಚೆ ಅದನ್ನ ಬೇರೆ ಬೇರೆ ಜನರು ಬೇರೆ ಬೇರೆ ರೀತಿಯಿಂದ ನಿಮ್ಮ ಪುಸ್ತಕ ಬರ್ದಿಟ್ರಿ ಎಲ್ಲರೂ ಒಂದ ಪುಸ್ತಕ ಓದಿದ್ರೆ ಅದು ಒಂದು ಅಭಿಪ್ರಾಯ ಬಂದ್ಬಿಡ್ಬೋದು
ವಿಷಯ ತಗೊಂಡ್ರೆ ಎಲ್ಲರೂ ಬೇರೆ ಬೇರೆ ಒಪಿನಿಯನ್ ಇದೆ ಅಂದ್ರೆ ಸತ್ಯನೇ ಇಲ್ಲ ಹಂಗ ಅನ್ಸುತ್ತಲ್ಲ
ಸತ್ಯ ಇಲ್ಲ ಸತ್ಯವಂದದ ಸತ್ಯ
ಯಾವ್ದಾದ್ರು
ಸತ್ಯ ಹೇಳ್ತೀನಿ
ನಾನು ಆ ಎಲ್ಲರೂ ತಮ್ಮ ತಮ್ಮ ಒಪಿನಿಯನ್ ಕಂಡದ್ದು ಹೇಳಿದ್ರೆ ಅದು ಸತ್ಯ ಅಲ್ಲ ಅದು ಯಾಕಂದ್ರೆ
ಈಗ
ನೀವೇನು ಹೇಳಿ ಈಗ ನೋಡಿ ನೀವು ಒಂದು ಮಿನಿಟ್ ನೀವೊಂದು ಹೇಳ್ತಾ ಇದ್ರೆ ನಾನೊಂದು ಹೇಳ್ತಾ ಇದ್ದೀನಿ ಎರಡು ಸತ್ಯ ಆಗಲ್ಲ ಒಬ್ರು ತಪ್ಪಿರ್ಬೇಕು ಒಬ್ರು ಸತ್ಯ ಇರಬೇಕು ಹೌದಲ್ಲ ಹೌದಲ್ಲ ಸೊ ಅದು ಯಾವ ಸತ್ಯ ಅಂತೇಳಿ ನೀವು ಹುಡ್ಕಡ್ಬೇಕು ನೀವು ಗಂಭೀರ ಇದ್ರಿ ನೀವು ಪ್ರಾಮಾಣಿಕ ಇದ್ರೆ ಭಗವಂತ ನಿಮ್ಮ ಮೇಲೆ ಕೃಪೆ ಮಾಡ್ತಾರೆ ಹೌದಲ್ಲ ನಿಮಗೆ ಯೋಗ್ಯ ವ್ಯಕ್ತಿನ ಆದರೆ ಯೋಗ್ಯ ಸ್ಥಳದಲ್ಲಿ ಯೋಗ್ಯ ವ್ಯಕ್ತಿಗಳನ್ನು ಸಂಪರ್ಕ ಮಾಡ್ತಾರೆ ಸೊ ಇಲ್ಲಿ ಯಾರು ಬೇರೆ 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 ಅಭಿಪ್ರಾಯ ಬೇರೆ ಬೇರೆ ಕಂಡದ್ದು ಹೇಳಿದ್ದಾರೆ ಅಂತ ಹೇಳಿ ಅಲ್ಟಿಮೇಟ್ಲಿ ಯು ಸೇ ದೆ ಅದರ ನಿಷ್ಕರ್ಷ ಏನಾಗುತ್ತೆ ಅಂದರೆ ಸತ್ಯ ಯಾವುದೂ ಇಲ್ಲ ಅಂತ ಹೌದಲ್ಲ
ಈ ಭಗವದ್ಗೀತಾಚಾರ್ಯರು ಮಧ್ವಾಚಾರ್ಯರು ರಾಮಾನುಜಾಚಾರ್ಯರು ಮೂರು ಮಂದಿ ಟೀಕಾ ಬರ್ತಾರೆ
ನೀವು ಓದಿ ನೋಡಿ ಅದಕ್ಕೋಸ್ಕರ ಅದಕ್ಕೋಸ್ಕರ
ಇವ್ರು ಹೇಳಿದ್ದು ತಪ್ಪು ಇವ್ರು ಹೇಳಿದ್ದು ಸರಿ ಅಂತ ಹೇಳ್ಬೇಕಾದ್ರೆ ಅವ್ರಿಗಿಂತ ಮ್ಯಾನೇಜ್ ದರ್ಜಾದ್ರು ಇರ್ಬೇಕು ನಾನು ಶಂಕರಾಚಾರ್ಯರು ಮಧ್ವಾಚಾರ್ಯರು ಮತ್ತು ರಾಮಾನುಜಾಚಾರ್ಯಕ್ಕಿಂತ ಮೇಲ್ನ ಇದ್ದಿರಲ್ಲ ನನಗೆ
ಅದೇನಿಲ್ಲ ಸೊ ನೀವು ನೀವು ಕಂಪ್ಯಾರಿಟಿವ್ ಅವ್ರ ಮೂರು ಟೀಕಾ ಓದಿದ್ರೆ ಗೊತ್ತಾಗ್ಬಿಡ್ತೇನೆ ನೀವು ಮೂರು ಟೀಕಾ ಓದಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಯಾವ್ದು ಕರೆಕ್ಟ್ ಯಾವ್ದು ಸರಿ ಅಂತ ಹೇಳಿ
ಇನ್ನೊಬ್ರು ಒಪ್ಪುದಿಲ್ಲ
ಇಲ್ಲ ನಿಮ್ ಸತ್ಯ ಇದ್ರೆ ಒಪ್ತಾರೆ ಅದಕ್ಕೋಸ್ಕರ ಭಗವಂತ ಏನ್ ಹೇಳ್ತಾ ಇದಾರೆ ಅಂದ್ರೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿ ತೇ ಜ್ಞಾನ ಜ್ಞಾನಿನ ತತ್ವದರ್ಶನ ಸೊ ಯು ಹ್ಯಾವ್ ಟು ನೀವು ಯಾರ ಕಡೆ ಹೋಗ್ಬೇಕಂದ್ರೆ ಯಾರ ತತ್ವದರ್ಶಿ ಇದಾರಲ್ಲ ಅವ್ರ ಕಡೆ ಹೋಗ್ಬೇಕು ಬಟ್ ಏನೋ ತತ್ವದರ್ಶಿ ಸಿಗೋದು ದುರ್ಲಭ ಆದರೆ ನೀವು ಪ್ರಾಮಾಣಿಕರಿದ್ದರೆ ಭಗವಂತ ನಿಮಗೆ ಆ ತತ್ವದರ್ಶಿಯ ಸಂಪರ್ಕ ಮಾಡ್ತಾರೆ ಅವರು
ನಾನು ಶಂಕರಾಚಾರ್ಯ ಬಂದದ್ದು ಮಧ್ವಾಚಾರ್ಯ ಬಂದದ್ದು ಮತ್ತು ರಾಮಾನುಜಾಚಾರ್ಯ ಬಂದದ್ದು ಏನೋ ಅಳಕೊಳ್ಬಹುದು ಅಂತೇಳಿ ಅದೇ ಮಾಡಿದ್ರೆ ಇವ್ರು ಹೇಳಿದ್ದು ಸರಿ, ಇವ್ರು ಹೇಳಿದ್ದು ತಪ್ಪು ಅಂತ ಹೇಳಿದ್ರೆ ನಮ್ಗಂತೂ ಗೊತ್ತಾಗೋಂಗಿಲ್ಲ. ನಮಗಿಂತ ಜ್ಞಾನಿಯವ್ರು ಹೇಳ್ಬೇಕಂದ್ರೆ ನಾವೊಂದು ವರ್ಗದವರು ಅಂತ ಹೋದ್ರೆ ಅವ್ರು ಹೇಳ್ತಾರೆ ಶಂಕರಾಚಾರ್ಯ ಹೇಳಿದ್ದು ಕರೆಕ್ಟು, ಉಳಿದಿದ್ದೆಲ್ಲ ತಪ್ಪು. ಇನ್ನೊಂದ್ ಕಡೆ ಒಂದು ಮಧ್ವಾಚಾರ್ಯ ಹೇಳಿದ್ದು ಪೂರ್ಣ ಸತ್ಯ.
ಸೊ ನೀವು ಭಗವಂತನ ಪ್ರಾರ್ಥನೆ ಮಾಡ್ತಾ ಈ ಹೃದಯದಲ್ಲಿ ಇಚ್ಛೆ ಇರಬೇಕು, ಏನು ಸತ್ಯ ಅಂತ ಹೇಳಿ ತಿಳ್ಕೊಳ್ಳೋಕ್ಕೆ ಆ ಹೃದಯದಲ್ಲಿ ಇಚ್ಛೆ ಇಟ್ಕೊಂಡು ಭಗವಂತನ ಪ್ರಾರ್ಥನೆ ಮಾಡಿ ನೀವು ಅಧ್ಯಯನ ಮಾಡ್ತಾ ಹೋಗಿ, ಭಗವಂತ ನಿಮಗೆ ದಾರಿ ಕೊಡ್ತಾರೆ. ಹೌದಲ್ಲ? ಯಾಕಂದ್ರೆ ನೀವು ಸಿನ್ಸಿಯರ್ ಗಂಭೀರ ಇದ್ದೀರ, ನೀವು ಪ್ರಾಮಾಣಿಕರು ಇದ್ದೀರ, ನಾನು ಸತ್ಯ ತಿಳ್ಕೊಳ್ಬೇಕಂತ ಹೇಳಿ. ಹೌದಲ್ಲ? ಬಟ್ ಆದರೆ ಸತ್ಯ ಇಲ್ಲ ಅಂತ ಹೇಳಿ ಆ ಥರ ನಿಷ್ಕರ್ಷಕ್ಕೆ ಬರಬಾರ್ದು. ಹೌದಲ್ಲ? ಭಗವಂತ ನಿಮಗೆ ದಾರಿ ಕೊಡ್ತಾರೆ. ನಾನು ನಿಮಗೆ ಪ್ರಾರ್ಥನೆ ಮಾಡ್ತೀನಿ ನಿಮ್ಮ ಸಲುವಾಗಿ. ಹರೇ ಕೃಷ್ಣ ಹರೇ ಕೃಷ್ಣ
ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ.